విగ్రహం సదనుగ్రహం దశగ్రీవచ్ఛుదం శాపాన్ మణిగ్రీవ విమోచనం స్వనామ గ్రహణాదేవ నిరస్తగ్రహ విగ్రహం వృందావనగతం వందే బ్రహ్మ రుద్రేంద్ర వందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకలసుధనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచ్యుతాంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ బ్రహ్మచర్య హరిప్రీతి సువిద్యా బాదశారిణ ఇష్టదాన్ కష్టహర్తోన్న విద్యామాన్యాన్ మునీన్ నమ వాజరాజ పదద్వంద్వ వారిజాసప్తమానసాన్ విశ్వప్రియ గురూన్ వందే మందోహం ధీ విశుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంత్యేవ శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయాఖ్య గురుం భజే శ్రీ గురుభ్యో నమః హరిః ఓం. ನಂತರ ಸಾಮೋಪಾಸನ ಕುರಿತು ಹೇಳ್ತಾ ಇದ್ದಾರೆ. ಆಗಿದಲ್ವಾ? ಅದು ಒಂದಿರೋದು ಇನ್ನೊಮ್ಮೆ ಮಾಡಿಬಿಡೋಣ. ಅದಕ್ಕೆ ಸಾಮೋಪಾಸನೆ ಮಾಡು, ಶುದ್ಧಾಂತಃಕರಣದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು. ಸಾಮೋಪಾಸನೆ ಮಾಡು ಶುದ್ಧ ಅಂತಃಕರಣದಲ್ಲಿ. ವೇದವನ್ನ ಗಾನ ಮಾಡುವ ರೀತಿಯೇ ಸಾಮ, ಸಾಮಗಾನ ಅಂತ. ಸಾಮಗಾನ ನಾನಾ ರೀತಿಯಲ್ಲೂ ಹೇಳುತ್ತೆ. ಅಂದ್ರೆ ಒಂದೊಂದು ರೀತಿ ಗಾನವನ್ನ ಮಾಡುವ ಪ್ರಭೇದಗಳಿವೆ. ವೇದವನ್ನ ಗಾನ ಮಾಡುವುದು ಸಾಮಗಾನ ಆದರೆ ಆ ಸಾಮಗಾನದಲ್ಲಿ ನಾನಾ ರೀತಿಗಳಿವೆ. ಹಿಂಕಾರ ನಾಮಕ ಸಾಮ, ಪ್ರಸ್ತಾವ ನಾಮಕ ಸಾಮ, ಆದಿ, ಉದ್ಗೀರ್ಥ, ಪ್ರತಿಹಾರ, ಉಪದ್ರವ, ನಿಧನ ಅಂತ ಇಷ್ಟೇ ಅಲ್ಲದೆ ತುಂಬಾ ಇವೆ. ರಥಂತರ ಸಾಮ ಅಂತ ಸಾಮಗಳು ತುಂಬಾ ಇವೆ. ಆ ಸಾಮ ಪ್ರತಿಪಾದ್ಯ ಭಗವದ್ ರೂಪಗಳೆಲ್ಲ ತುಂಬಾ ಇವೆ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸಾಮ ಉಪಾಸನೆ ಮಾಡು. ಭಗವಂತ ಸಾಮಗಾನದಲ್ಲಿ ಸಾಮ ಅಂತ ಹೆಸರಿಟ್ಟುಕೊಂಡಿದ್ದಾನೆ ಭಗವಂತ. ಹಿಂಕಾರ ನಾಮಕ ಸಾಮದಲ್ಲಿ, ಸಾಮಗಾನದಲ್ಲಿ ಹಿಂಕಾರ ಅಂತ ಕರೆಸಿಕೊಂಡಿದ್ದಾನೆ. ಪ್ರಸ್ತಾವದಲ್ಲಿ ಪ್ರಸ್ತಾವ ಅಂತ ಕರೆಸಿಕೊಂಡಿದ್ದಾನೆ. ಆಯಾ ರೀತಿಯಲ್ಲಿ ಭಗವಂತ ಅಲ್ಲಲ್ಲಿ ಆಯಾ ರೂಪಗಳಿಂದ ನಿಂತಿದ್ದಾನೆ. ಅಂಥ ಭಗವಂತನನ್ನ ಶುದ್ಧ ಅಂತಃಕರಣದಲ್ಲಿ, ಒಳ್ಳೆ ಶುದ್ಧವಾದ ಅಂತಃಕರಣದಿಂದ ಭಗವಂತನನ್ನು ಚಿಂತನೆ ಮಾಡುತ್ತಾ ಬರಬೇಕು. ಅಂದರೆ ನಮ್ಮ ಒಳಗಿರತಕ್ಕಂಥ ಬಿಂಬಮೂರ್ತಿಯೇ ಸಾಮಗಾನಗಳಲ್ಲಿ, ಸಾಮಗಾನ ಪ್ರಭೇದಗಳಲ್ಲಿ ಆಯಾ ಹೆಸರಿಟ್ಟುಕೊಂಡು ನಿಂತು, ಬರೇ ಆ ಗಾನದಲ್ಲಿ ನಿಂತಿರುವುದಲ್ಲ, ಆ ಗಾನ ವೇದದ ಆ ಸಾಮಗಾನ ಏಳು ರೀತಿಯಾದ ಗಾನ, ಏಳು ರೀತಿಯಾದ ಭಗವದ್ ರೂಪಗಳನ್ನು ತಿಳಿಸಿಕೊಡುತ್ತಾ ಇದೆ. ಸಾಮಾನ್ಯ ತಿಳ್ಕೊಂಡಿರೋದು ಸಾಮಗಾನ, ಆ ಗಾನಕ್ಕೆ ಈ ರೂಪಗಳಿವೆ, ಆ ರೂಪಗಳು ಎಲ್ಲ ಕಡೆ ನಿಂತಿವೆ. ಇಲ್ಲಿ ಹೇಳುತ್ತಾರೆ ಸಾಮ ವೇದ ಸಾಮಗಾನದ ರೀತಿಗಳು, ಒಂದೊಂದು ಸಾಮಗಾನದ ರೀತಿ ಒಂದೊಂದು ಭಗವದ್ ರೂಪದ ಗುಣಗಳನ್ನು ವರ್ಣನೆ ಮಾಡುತ್ತಾ ಇದೆ. ಅದು ಮಾಡುವುದೇ ಶುರು ಆಗೋದೇ ಸಾಮಗಾನ, ಭಗವಂತನ ವರ್ಣನೆ ಮಾಡೋದು ಶುರು ಆಗುತ್ತೆ. ಹಾಗಾದರೆ ಒಂದೊಂದು ಸಾಮಗಾನಕ್ಕೆ ನಿಯಾಮಕ, ಅಂದರೆ ಒಂದೊಂದು ಸಾಮಗಾನ ಭಗವಂತನನ್ನು ವರ್ಣನೆ ಮಾಡುತ್ತಾ ಇದೆ. ಈಗ ಇಲ್ಲಿ ಹಿಂಕಾರ ನಾಮಕ ಸಾಮ ಭಗವಂತನ, ಆ ಹಿಂಕಾರ ನಾಮಕ ಸಾಮಗಾನ ಅದೇನು ಹೇಳುತ್ತಾ ಇದೆ, ಯಾರ ಕುರಿತು ಹೇಳುತ್ತೆ ಅಂದರೆ ಪ್ರದ್ಯುಮ್ನ ನಾಮಕ ಭಗವಂತನ ಕುರಿತು ಹೇಳುತ್ತೆ. ಈ ಭಗವಂತನೇ ಸಮಸ್ತ ಪ್ರಾಣಿಗಳಿಗೆ ಆಧಾರ, ಇವನೇ ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂಥವ ಅಂತ ಅವನು. ಅಷ್ಟು ಮಾತ್ರ ಅಲ್ಲ, ಆ ಸಾಮ ಪ್ರತಿಪಾದ್ಯವಾದ ಭಗವದ್ ರೂಪ ಎಲ್ಲೆಲ್ಲಿ ನಿಂತಿದೆ, ಏನೇನು ಮಾಡುತ್ತಾ ಇದೆ ಬ್ರಹ್ಮಾಂಡದೊಳಗೆ, ಈ ಸಾಮದಿಂದ ಸಾಮಗಾನ ಪ್ರತಿಪಾದ್ಯ ಅಂದ್ರೆ ಈ ಸಾಮಗಾನ ಹೇಳುವಂತ ಭಗವದ್ ರೂಪ, ಪ್ರದ್ಯುಮ್ನ ರೂಪ ಜಗತ್ತಿನಲ್ಲಿ ಏನೇನು ಎಲ್ಲೆಲ್ಲಿ ಏನೇನು ಕೆಲಸ ಮಾಡುತ್ತಾ ಇದೆ ಅವೆಲ್ಲವನ್ನೂ ಆ ಸಾಮಗಾನ ತಿಳಿಸಿಕೊಡುತ್ತೆ. ಸಾಮಾನ್ಯ ನಮಗೆ ಸಪ್ತ ಸಾಮೋಪಾಸನೆಯಲ್ಲಿ ಹೇಳೋದು ಹಿಂಕಾರ ನಾಮಕ ಸಾಮ, ಅದಕ್ಕೆ ನಿಯಾಮಕ ಪ್ರತಿಪಾದ್ಯ ರೂಪ ಪ್ರದ್ಯುಮ್ನ, ಈತ ಪಶುಗಳಿಗೆ ನಿಯಾಮಕ. ಆ ಭಗವಂತ ಪಶುಗಳಿಗೆ ನಿಯಾಮಕನಾದ್ದರಿಂದ, ಹಿಂಕಾರ ನಾಮಕ ಭಗವಂತನನ್ನ ಆಶ್ರಯ ಮಾಡಿದ್ದರಿಂದ ಪಶುಗಳೆಲ್ಲ ಹಿಂ ಅಂತ ಶಬ್ದವನ್ನು ಮಾಡುತ್ತೆ ಅಂತ ಇಷ್ಟು ಹೇಳುತ್ತಾರೆ. ಅಂದರೆ ಹಿಂಕಾರ ನಾಮಕ ಸಾಮ ಆ ಭಗವಂತ ಪಶುಗಳಿಗೆ ಆಶ್ರಯನಾದ ಭಗವಂತನನ್ನ ಮಾತ್ರ ತಿಳಿಸಿಕೊಡುತ್ತಾ ಇದೆ ಎಂಬ ಕಲ್ಪನೆ ಬೇಡ. ಆ ಹಿಂಕಾರ ನಾಮಕ ಸಾಮ ಯಾರನ್ನ ಕುರಿತು ತಿಳಿಸಿಕೊಡುತ್ತಾ ಇದೆ? ಪ್ರದ್ಯುಮ್ನ ರೂಪವನ್ನು ಕುರಿತು ತಿಳಿಸಿಕೊಡುತ್ತಾ ಇದೆ. ಪ್ರದ್ಯುಮ್ನ ರೂಪ ಎಲ್ಲೆಲ್ಲಿದೆ? ನಮ್ಮ ಶರೀರದಲ್ಲಿ ಅನಂತ ಪ್ರದ್ಯುಮ್ನ ರೂಪಗಳಿವೆ. ಇಡೀ ಜೀವರಾಶಿಗಳ ಶರೀರದಲ್ಲಿ ಅನಂತ ಪ್ರದ್ಯುಮ್ನ ರೂಪಗಳು, ಬ್ರಹ್ಮಾಂಡದಲ್ಲಿ ತತ್ವಗಳು, ಆ ತತ್ವಗಳಲ್ಲಿ ಪ್ರದ್ಯುಮ್ನ ರೂಪ, ಪ್ರದ್ಯುಮ್ನ ರೂಪದ ವಿಶೇಷ ಕಾರ್ಯಗಳು. ಒಂದೇ ಪ್ರದ್ಯುಮ್ನ ರೂಪ, ಅದು ಸೂರ್ಯಮಂಡಲದಲ್ಲಿರುವಾಗ ಒಂದು ಬಣ್ಣ, ನಮ್ಮಲ್ಲಿರುವಾಗ ಒಂದು ಬಣ್ಣ, ಬೇರೆಯವರಿರುವಾಗ ಇನ್ನೊಂದು ಬಣ್ಣ, ಆಥರ 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 ನಾನಾ ಕಾರ್ಯಗಳು ಆ ಭಗವಂತ ಒಂದು ರೂಪದಿಂದ ಮಾಡುತ್ತಾ ಇದ್ದರೆ ಅವನ ವಿಚಿತ್ರ ಚರ್ಯೆಯನ್ನ ಮೈ ಮರೆತು ಹೊಗಳಿದ್ದೆ ಹಿಂಕಾರ ನಾಮಕ ಸಾಮ. ಹಾಗೆ ಪ್ರಸ್ತಾವ ನಾಮಕ ಸಾಮ ವಾಸುದೇವನ ಅದ್ಭುತವಾದ ರೂಪಗಳ ವಿನ್ಯಾಸ. ವಾಸುದೇವ ಮನುಷ್ಯರಿಗೆ ಹುರುಪು ಕೊಡತಕ್ಕಂಥವ, ಹೌದು. ವಾಸುದೇವ ನಾಮಕ ಭಗವಂತ, ಪ್ರಸ್ತಾವ ನಾಮಕ ಭಗವಂತ ಏನ್ ಹೇಳಿದರಲ್ಲಿ, ಪ್ರಥಮ ಅವತಾರ ರೂಪತ್ವ ನಾರಾಯಣ ರೂಪ ಮೂಲ ರೂಪ, ಆ ರೂಪದಿಂದ ಹೊರಟು ಬಂದದ್ದು ವಾಸುದೇವ ರೂಪ ಮೊದಲು, ಅದರಿಂದ ಮೊದಲು ಹೊರಟು ಬಂದ ರೂಪ ಆದ್ದರಿಂದ ಪ್ರಥಮ ಅವತಾರ ರೂಪ ಆದ್ದರಿಂದ ಪ್ರಸ್ತಾವ ಅಂತ ಕರೆದರು. ಈ ಪ್ರಸ್ತಾವ ನಾಮಕ ಭಗವದ್ ರೂಪ ಯಾರಿಗ ಆಧಾರ ಅಂದರೆ ಮನುಷ್ಯರಿಗೆ ಆಧಾರ ಅಂತ ಹೇಳಿದರು. ಮನುಷ್ಯರಿಗಲ್ಲ, ಏನು ಮನುಷ್ಯರಿಗೆ ಆಧಾರ ಅಂದರೆ ಈ ಪ್ರಸ್ತಾವ ನಾಮಕ ಭಗವಂತನ ವಿಶೇಷವಾದ ಆಧಾರವನ್ನು ಆಶ್ರಯವನ್ನು ಪಡೆದದ್ದರಿಂದ ಎಲ್ಲಾ ಮನುಷ್ಯರು ಕೂಡ ಪ್ರಶಂಸಾ ಕಾಮಾಹ. ಬೆಳಿಗ್ಗೆದ್ದ ಕೂಡಲೇ ನಾನು ಹೀಗ್ ಮಾಡಬೇಕು, ನನ್ನ ಹೊಗಳಬೇಕು, ನನ್ನ ನೋಡಬೇಕು, ನನ್ನ ನೋಡಬೇಕು, ಹೀಗ್ ಮಾಡಬೇಕು, ಆ ಹುರುಪು ಬರುತ್ತಾ ಇರುತ್ತೆ. ಅಷ್ಟು ಕರ್ಮ ಆರಂಭ ಕಾಮ, ಪ್ರತಿಯೊಂದನ್ನ ಕರ್ಮವನ್ನು ಮಾಡಬೇಕು ಮಾಡಬೇಕು ಎಂಬ ಹುರುಪು ಆ ಪ್ರಸ್ತಾವ ನಾಮಕ ಭಗವಂತ ಕೊಡತಾ ಇರುತ್ತಾನೆ. ಇಷ್ಟು ಹೇಳಿದರೆ ಇಷ್ಟು ಮಾತ್ರ ಅಲ್ಲ, ಆ ವಾಸುದೇವ ಪ್ರಸ್ತಾವ ನಾಮಕ ವಾಸುದೇವ ಎಲ್ಲೆಲ್ಲಿದ್ದು ಏನೇನು ವ್ಯಾಪಾರವನ್ನ ಮಾಡುತ್ತಾ ಇದ್ದಾನೆ ಅಂತ ಆ ವಾಸುದೇವನ ಇಡೀ ರೂಪದ ವಿನ್ಯಾಸವನ್ನ ವರ್ಣನ ಮಾಡಿದ್ದೇ ಪ್ರಸ್ತಾವ ನಾಮಕ ಸಾಮ. ಸಾಮೋಪಾಸನ ಅಂದರೆ ಆ ಸಾಮಗಾನವನ್ನ ಕಲಿಯಬೇಕು. ಆ ಸಾಮಗಾನದಲ್ಲಿ ಹೇಗೆ ಹೇಗೆ ವರ್ಣಗಳು ಯಾವ ಯಾವ ಹೇಗೆ ಆ ರಾಗ ಹೊರಡುತ್ತೆ, ಆ ಒಂದು ಆ ರಾಗದ ಏರಿಳಿತವೆ ಅದ್ಭುತವಾಗಿ ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತಾ ಬರ್ತಾ ಇರುತ್ತೆ. ಆ ವರ್ಣಗಳ ವಿನ್ಯಾಸ ವರ್ಣನೆ ಮಾಡ್ತಾ ಬರುತ್ತೆ. ಅದು ಒಂದೊಂದು ರೀತಿ ಜೋಡಿಸ್ತಾ ಇದ್ರೆ ಭಗವಂತನ ಒಂದೊಂದು ರೂಪದ ವಿಶೇಷ ಹೊರಬರ್ತಾ ಇರುತ್ತೆ. ಇದು ಗುರುಗಳಿಂದ ತಿಳ್ಕೊಂಡು ಆ ಸಾಮಗಾನ ಮಾಡತ್ತ, ಆ ಭಗವಂತನ ರೂಪ ಚಿಂತನೆ ಮಾಡತ್ತ, ಅಲ್ಲಲ್ಲಿ ಭಗವಂತ ವ್ಯಾಪಾರವನ್ನು ಚಿಂತನೆ ಮಾಡತ್ತ, ಹಾಗೇ ಭಗವಂತನಲ್ಲಿ ಮನಸ್ಸಿಡುವುದು ಸಾಮ ಉಪಾಸನಾ ಅಂತ ಕರೆಸಿಕೊಳ್ಳುತ್ತೆ. ಅದು ನಾವು ಹೇಳಲಿಕ್ಕೂ ಇಷ್ಟು ಸಮಯ ಆಯಿತು, ಬರೇ ಹೇಳಲಿಕ್ಕೆ, ಇದು ಮಾಡಲಿಕ್ಕಂತೂ ನಮಗಾಗಲ್ಲ. ಅದಕ್ಕೆ ಸಾಮ ಉಪಾಸನೆ ಮಾಡು ಶುದ್ಧಾಂತಃಕರಣದಲ್ಲಿ ಅಂತ ಹೇಳಿದ್ದರ ಅರ್ಥ ಸ್ಮರಣೆ ಆದರೂ ಮಾಡು ಶುದ್ಧಾಂತಃಕರಣದಲ್ಲಿ. ನಮಗೆ ಸ್ಮರಣೆ ಮಾತ್ರ ಅಧಿಕಾರಿಗಳು ನಾವು. ಸರಿ, ಮುಂದೆ ಆದಿನಾಮಕ ಸಾಮ, ಆ ಸಾಮ ಪ್ರತಿಪಾದ್ಯ ನೀಲ ವರಾಹ ಸಂಗವ ಕಾಲ. ಇಲ್ಲಿ ಕಾಲಗಳೆಷ್ಟು? ಏಳು ಕಾಲಗಳು. ಬರೇ ಕಾಲಗಳಲ್ಲೇ ಸಾಮ ಪ್ರತಿಪಾದ್ಯ ಭಗವದ್ ರೂಪ ಇದೆ ಎಂದು ತಿಳಿಯಬೇಡಿ ಎಂದರು. ನಾನಾ ಕಡೆ ಆ ಸಾಮ ಪ್ರತಿಪಾದ್ಯ ರೂಪ ಅನೇಕ ಕಡೆ ನಿಂತಿದೆ, ಅವೆಲ್ಲವನ್ನೂ ತಿಳಿಯಬೇಕು. ಅದನ್ನು ಉಪನಿಷತ್ತಲ್ಲಿ ಮತ್ತು ಹೇಳುವ ಕಾಲಕ್ಕೆ ನೋಡೋಣ. ಒಂದೊಂದು ಉಪನಿಷತ್ತು ತಗೊಂಡು ವಿಸ್ತಾರವಾಗಿ ಹೇಳುತ್ತಾ ಬಂದಾಗ ಆಯಾ ಸಾಮ ಪ್ರತಿಪಾದ್ಯ ಭಗವದ್ ರೂಪಗಳು ಎಲ್ಲೆಲ್ಲಿವೆ, ಹೇಗೆ ಚಿಂತನೆ ಮಾಡಬೇಕು ಅದೆಲ್ಲ ಬರುತ್ತೆ. ಇಲ್ಲ, ಎಲ್ಲಾ ಕಾಲದಲ್ಲೂ ಇರುತ್ತೆ. ಯಾವುದು? ಆಯಾ ರೂಪ ಆಯಾ ಕಾಲಕ್ಕೆ ನಿಯಾಮಕ ಅಷ್ಟೇ. ಆ ಕಾಲಕ್ಕೆ ಈ ರೂಪ ನಿಯಾಮಕವಾಗಿರುತ್ತೆ, ಮಿಕ್ಕದ್ದೆಲ್ಲ ನಿಯಾಮನ ಮಾಡುತ್ತಾ ರೂಪ ಇರುತ್ತೆ. ಆ ಕಾಲ ನಿಯಾಮಕ ರೂಪ ಒಂದೊಂದು ಬದಲಾವಣೆ ಆಗ್ತದೆ ಅಷ್ಟೇ. ಆ ರೂಪದಲ್ಲೇ ಎಲ್ಲ ರೂಪಗಳು ಸೇರಿರುತ್ತೆ.
ಇವಾಗ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಪ್ರದ್ಯುಮ್ನ. ಯಾವ ಕಾಲಕ್ಕೆ ನಿಯಾಮಕ ಅಂದರೆ ಏಳು ಕಾಲಗಳು, ಒಂದೊಂದು ಎರಡೂವರೆ ಗಂಟೆ ಹೊತ್ತು. ಸೂರ್ಯೋದಯಕ್ಕಿಂತ ಮೊದಲು ಎರಡೂವರೆ ಗಂಟೆಗಳ ಕಾಲ. ಸಾಮಾನ್ಯ ಆರು ಗಂಟೆಗೆ ಸೂರ್ಯೋದಯ ಅಂತಿಟ್ಟುಕೊಂಡ್ರೆ ಮೂರುವರೆ, ಆರೂವರೆಗೆ ಅಂತಿಟ್ಟುಕೊಂಡ್ರೆ ನಾಲ್ಕು ಗಂಟೆ ಆ ಪ್ರಾಂತಕ್ಕೆ. ಅಲ್ಲಿಂದ ಸೂರ್ಯೋದಯ ಆಗುವ ಪರ್ಯಂತ ಉಷಃಕಾಲ. ಆ ಉಷಃಕಾಲಕ್ಕೆ ನಿಯಾಮಕ ಹಿಂಕಾರ ನಾಮಕ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ನಿಯಾಮಕನಾಗಿದ್ದಾನಂದ್ರೆ ಮಿಕ್ಕ ರೂಪಗಳಿಲ್ಲವಾ ಅಂದ್ರೆ ಅವನೊಳಗೆ ಮಿಕ್ಕ ರೂಪಗಳು ಸೇರಿ ನಿಯಾಮಕವಾಗಿರುತ್ತೆ. ಹಾಗೆ 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 ಬರುತ್ತೆ. ಅಷ್ಟೇರದೆ ಮತ್ತು ಎರಡನೇ ರೂಪ ಬಂತು ಅಂತ ಹೇಳಿದರೆ ಆ ರೂಪ ಬಂದಾಗ ಈ ರೂಪ ಬೇರೆ ಕೆಲಸ ಎಲ್ಲ ಮಾಡ್ತಾ ಇರುತ್ತೆ, ಈ ರೂಪದಲ್ಲೂ ಸೇರಿರುತ್ತೆ. ಆದ್ದರಿಂದ ಪ್ರಧಾನ ರೂಪ ಯಾವುದು? ಅಲ್ಲಿರೋ ರೂಪ, ಕಾಲಕ್ಕೆ ನಿಯಾಮಕ. ಸರಿ, ನಂತರ ನೀಲವರಾಹ ಆದಿನಾಮಕ ಸಾಮ ಪ್ರತಿಪಾದ್ಯನಾಗಿ ಉಷಃಕಾಲ ಬೆಳಗ್ಗೆ ಆರು ಗಂಟೆವರೆಗೂ, ಪ್ರಾತಃಕಾಲ ಎಂಟೂವರೆ ತನಕ. ಆರು ಗಂಟೆ ಸೂರ್ಯೋದಯ ಇಟ್ಟುಕೊಂಡ್ರೆ, ಆರು ಗಂಟೆ ಸೂರ್ಯೋದಯ ಇಟ್ಟುಕೊಂಡ್ರೆ ಆರು ಘಳಿಗೆಗಳ ಕಾಲ. ಘಳಿಗೆ ಅಂದ್ರೆ ಇಪ್ಪತ್ತು ನಾಲ್ಕು ನಿಮಿಷ. ಇಪ್ಪತ್ತು ನಾಲ್ಕು ನಿಮಿಷ ಪ್ರಕಾರ ಚೂರು ಕಡಿಮೆ ಎರಡೂವರೆ ಗಂಟೆ. ಮೊದಲು ಮೂರುವರೆಯಿಂದ ಆರು ಗಂಟೆವರೆಗೂ ಇರತಕ್ಕಂಥ ಕಾಲ ಉಷಃಕಾಲ. ಆರು ಗಂಟೆಯಿಂದ ಎಂಟೂವರೆವರೆಗೂ ಪ್ರಾತಃಕಾಲ. ಎಂಟೂವರೆಯಿಂದ ಹನ್ನೊಂದು ಗಂಟೆವರೆಗೂ ಸಂಗವ ಕಾಲ, ಸಂಗವ ಅಥವಾ ಸಂಗಮ ಕಾಲ. ಮಧ್ಯಾಹ್ನ ಪ್ರಾತಃಕಾಲದ ನಡುವೆ ಬರತಕ್ಕಂಥ ಕಾಲ. ನಂತರ ಬರತಕ್ಕಂಥದ್ದು ಹನ್ನೊಂದು ಗಂಟೆಯಿಂದ ಒಂದೂವರೆ ತನಕ, ಯಾವುದು? ಮಧ್ಯಾಹ್ನ ಕಾಲ. ಒಂದೂವರೆಯಿಂದ, ಹೌದಾ, ಒಂದೂವರೆಯಿಂದ ನಾಲ್ಕು ಗಂಟೆವರೆಗೂ ಅಪರಾಹ್ನ ಕಾಲ. ನಾಲ್ಕು ಗಂಟೆಯಿಂದ ಆರೂವರೆವರೆಗೂ ಸಾಯಂಕಾಲ. ಆರೂವರೆಯಿಂದ ನಂತರ ಎರಡೂವರೆ ಗಂಟೊತ್ತು, ಒಂಬತ್ತು ಗಂಟೆವರೆಗೂ ಪ್ರಥಮ ಯಾಮಕಾಲ, ರಾತ್ರಿ ಪ್ರಥಮ ಯಾಮಕಾಲ ಅಂತ ಹೇಳ್ತಾರೆ. ಆ ಇಷ್ಟು ಕಾಲಗಳಾದರೆ ಒಂದೊಂದು ಕಾಲಕ್ಕೂ ಭಗವದ್ ರೂಪದ ನಿಯಾಮಕ ಭಗವದ್ ರೂಪಗಳು ನಿಂತಿವೆ. ಅದರಲ್ಲಿ ಉಷಃಕಾಲಕ್ಕೆ ಹಿಂಕಾರ ಸಾಮ ಪ್ರತಿಪಾದ್ಯ. ಹಿಂ ಅಂದರೆ ಸೃಷ್ಟಿ, ಹಿಂ ಕುರುವಂತಿ ಅಂತ ಹೇಳ್ತಾರೆ. ಹಿಂ ಕರೋತೀತಿ ಹಿಂಕಾರ ನಾಮ. ಹಿಂ ಅಂದ್ರೆ ಸೃಷ್ಟಿ, ಸೃಷ್ಟಿಯನ್ನು ಸೃಷ್ಟಿಂ ಕರೋತೀತಿ ಹಿಂಕಾರ ನಾಮ. ಅದರಿಂದ ಅಂಥ ಸ್ವಾಮಿ ತಾನು ಉಷಃಕಾಲಕ್ಕೆ ನಿಯಾಮಕನಾಗಿದ್ದಾನೆ. ಆ ಹಿಂಕಾರ ನಾಮಕ ಪ್ರದ್ಯುಮ್ನ ಯಾರಿಗೆ? ಪಶುಗಳಿಗೆ ಆಶ್ರಯ ಅಂತ ಹೇಳಿದರು. ಇನ್ನ ಪ್ರಸ್ತಾವ ನಾಮಕ ಭಗವಂತ ಪ್ರಾತಃಕಾಲದಲ್ಲಿ ಎಲ್ಲ ಮನುಷ್ಯರಿಗೆ ಆಶ್ರಯ. ನಂತರ ಆದಿನಾಮಕ ಸಾಮ ಪ್ರತಿಪಾದ್ಯ ಭುವರಾಹ ಆ ಸಂಗವ ಕಾಲ. ಸಂಗವ ಕಾಲದಲ್ಲಿ ಯಾರಿಗಾಧಾರ? ಪಕ್ಷಿಗಳಿಗಾಧಾರ. ಎಲ್ಲಾ ಪಕ್ಷಿಗಳನ್ನ ತಾನು ಧರಿಸಿರೋದರಿಂದ ಆತನ ಆಧಾರದಿಂದಾಗಿ ಪಕ್ಷಿಗಳು ಎಲ್ಲ ಆಕಾಶದ ದೇಶದಲ್ಲಿ ತಿರುಗಾಡತಾ ಇರುತ್ತವೆ ಬೀಳದೆ. ಹಾಗೆ ಮಧ್ಯಾಹ್ನ ಕಾಲ, ಮಧ್ಯಾಹ್ನ ಕಾಲದಲ್ಲಿ ಉದ್ಗೀತ ಎಂಬ ಸಾಮ ಪ್ರತಿಪಾದ್ಯ ನಾರಾಯಣ. ಉಚ್ಚೈಹಿ ಗೀಯತೆ, ವೇದಗಳಿಂದ ಮತ್ತು ದೇವತೆಗಳಿಂದ ಅದ್ಭುತವಾಗಿ ಉಚ್ಚಸ್ವರದಿಂದ ಓಂಕಾರದಿಂದ ಭಗವಂತನನ್ನು ಸರ್ವ ಗುಣಪೂರ್ಣ ಅಂತ ಸ್ತೋತ್ರ ಮಾಡುತ್ತಾರದ್ದರಿಂದ ಅಂಥವನಾದ್ದರಿಂದ ಭಗವಂತನನ್ನ ಸರ್ವಗುಣಪೂರ್ಣ ಅಂತ ಉಪಾಸನೆ ದೇವತೆಗಳು ಆ ಕಾಲದ ಎಲ್ಲಾ ಕಾಲದಲ್ಲಿ ಮಾಡುತ್ತಾರೆ. ವಿಶೇಷವಾಗಿ ಅವರ ಕಾಲ ಅಲ್ಲಿ ಮಾಡುತ್ತಾರೆ. ಮಾಡಿದ್ದಕ್ಕೆ ಅವರಿಗೆ ಭಗವಂತನನ್ನ ಸರ್ವಶ್ರೇಷ್ಠ ಅಂತ ಉಪಾಸನೆ ಮಾಡಿದ್ದಕ್ಕೆ ಅವರು ತಮ್ಮ ಎಲ್ಲ ಮಿಕ್ಕವರಿಗಿಂತ ಶ್ರೇಷ್ಠರಾಗಿ ಉಳಿಯುತ್ತಾರೆ. ನಂತರ ಅಪರಾಹ್ನ ಕಾಲಕ್ಕೆ ನಿಯಾಮಕ ಪ್ರತಿಹಾರ ಸಾಮ ಅಂತ ಹೇಳುತ್ತಾರೆ. ಪ್ರತಿಯೊಂದು ಕಾರ್ಯದಲ್ಲೂ ತನ್ನ ರೂಪವನ್ನು ಸ್ವೀಕಾರ ಮಾಡುತ್ತಾ ಬರುತ್ತಾನೆ. ಇವ ಹಾಲು ಕುಡಿದ ಕಾಲಕ್ಕೆ ಬಿಂಬರೂಪಿ ಭಗವಂತ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಯಾವುದೇ ಕಾರ್ಯ ಆಗಲಿ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುವುದರಿಂದ ಪ್ರತಿಹಾರ ಪ್ರತಿ ಕಾರ್ಯೇಷು, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸ್ವಂ ರೂಪಂ ಹರತೀತಿ, ತನ್ನ ರೂಪವನ್ನೇ ತಾನು ಸ್ವೀಕಾರ ಮಾಡುತ್ತಾನೆ ಆ ಕಾರ್ಯ ಆಗಲಿಕ್ಕೆ. ಆದ್ದರಿಂದ ಈತನಿಗೆ ಪ್ರತಿಹಾರ ಅಂತ ಹೆಸರು. ಇನ್ನ ಪ್ರತಿಹಾರ ಸಾಮ ಪ್ರತಿಪಾದ್ಯನಾದಂಥ ಅನಿರುದ್ಧ ಯಾರಿಗೆ ಆಶ್ರಯ? ಗರ್ಭಸ್ಥ ಶಿಶುಗಳಿಗೆಲ್ಲ ಆಶ್ರಯ. ಗರ್ಭಸ್ಥ ಶಿಶುಗಳಿಗೆಲ್ಲ ಈ ಅನಿರುದ್ಧ ನಾಮಕ ಭಗವಂತನೇ ಆಶ್ರಯನಾದ್ದರಿಂದ ಗರ್ಭದಲ್ಲಿ ಬರುವಂತಹ ಸ್ರಾವಗಳು ಎಲ್ಲ ಪದಾರ್ಥಗಳನ್ನ ಮಾಂಸ ಹಾಕಿದ್ರು ಮಾಂಸವನ್ನು ಜೀರ್ಣ ಮಾಡಿದ್ರು ಈ ಚಿಕ್ಕ ಮಾಂಸದ ತುಂಡನ್ನು ಮಾತ್ರ ಜೀರ್ಣ ಮಾಡದೇ ಇರಲಿಕ್ಕೆ ಕಾರಣ ಅನಿರುದ್ಧ ನಾಮಕ ಭಗವಂತ ಕವಚವಾಗಿರುತ್ತಾನೆ ಅಂತ ತಿಳಿಸಿಕೊಡುತ್ತಾರೆ. ನಂತರ ಅದನ್ನೇ ಹೇಳುತ್ತೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಯಾವನಾದರೆ ನನ್ನನ್ನ ತಾಯಿಯ ಗರ್ಭದಲ್ಲಿ ಈ ಸ್ರಾವಗಳಿಂದ ಜೀರ್ಣ ಆಗದೆ ನನ್ನ ಶರೀರ ಜೀರ್ಣ ಆಗಿ ಹೋಗದೆ ರಕ್ಷಣೆ ಮಾಡದ್ದು ಅವನೇ ನನ್ನ ಮುಂದೆ ಕೂಡ ರಕ್ಷಣೆ ಮಾಡುತ್ತಾನೆ ಎಂಬ ಅನುಸಂಧಾನ ಎಷ್ಟು ಚೆನ್ನಾಗಿದೆ. ನಂತರ ಅಪರಾಹ್ನ ಕಾಲ ಆಯಿತ, ಸಾಯಂಕಾಲ, ಸಾಯಂಕಾಲಕ್ಕೆ ನಿಯಾಮಕನಾದಂಥ ಭಗವಂತ ಉಪದ್ರವ, ಉಪ ಹತ್ತಿರ, ದ್ರವ ಅಂದ್ರೆ ಎಲ್ಲ ಮೃಗಗಳನ್ನ ಪ್ರಾಣಿಗಳನ್ನ ಕಾಡಿನಲ್ಲಿ ಇದ್ದುಕೊಂಡು ಅವುಗಳಿಗೆ ರಕ್ಷಕನಾಗಿ ಭಗವಂತ ತನ್ನ ಹತ್ತಿರ ಗುಹೆಗಳಲ್ಲಿದ್ದುಕೊಂಡು, ಗುಹೆಗಳಲ್ಲಿ ಪೊದೆಗಳಲ್ಲಿ ಇದ್ದುಕೊಂಡು ತಾನು ಎಲ್ಲವನ್ನ ತನ್ನ ಹತ್ತಿರ ಕರ್ಕೊಳ್ಳುತ್ತಾನದ್ದರಿಂದ ರಕ್ಷಣೆ ಮಾಡುತ್ತಾರದ್ದರಿಂದ ದೇವರಿಗೆ ಉಪದ್ರವ ನಾಮಕ ಸಾಮ ಪ್ರತಿಪಾದ್ಯ ನಾರಸಿಂಹನಿಗೆ ಭಗವಂತನಿಗೆ ಉಪದ್ರವ ಅಂತ ಹೆಸರು. ಆತ ಮೃಗಗಳಿಗೆ ಎಲ್ಲದಕ್ಕೂ ಆಶ್ರಯ ಅಂತ ಹೇಳುತ್ತಾರೆ. ಹೇಳುತ್ತಾರೆ ಆ ಪಶುಗಳನ್ನ, ಆ ಮೃಗಗಳನ್ನ ಬೇರೆ ಯಾರಾದರೂ ಬೇಟೆಗಾರರು ಹಿಂದಟ್ಟಿದರೆ, ಅಯ್ಯೋ ಹಿಂದೆ ಇವರಿದ್ದಾರೆ ಗುಹೆಯಲ್ಲಿ ಹೋದರೆ ಇನ್ಯಾರಿರ್ತಾರೋ ಅಂತ ಸಂಕೋಚ ಪ್ರಾಣಿಗಳು ಪಡಲ್ಲಂತೆ. ಗುಹೆಗಳಿಗೆ ನಿರಂಕುಶವಾಗಿ ಉಪದ್ರವಂತಿ ಚೆನ್ನಾಗಿ ಹೋಗ್ಬಿಡುತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ದೇವರಿದ್ದಾರೆ ಎಂಬ ಎಚ್ಚರ ಅದಕ್ಕಿಲ್ಲ, ಅಲ್ಲಿ ನನಗೆ ಭದ್ರ ಆಗುತ್ತೆ ಅಂತ ಹೋಗಿಬಿಡುತ್ತಷ್ಟೇ. ಆ ಭದ್ರ ಭಾವನೆ ಕೊಡತಕ್ಕಂಥವ ನಾರಸಿಂಹ. ಇಲ್ಲಿ ಅವನು ರಕ್ಷಣೆ ಮಾಡುವುದು ಮಾತ್ರ ಅಲ್ಲ, ಅವನ ಹತ್ತಿರ ಬಂದರೆ ಅಂದರೆ ಆ ಭದ್ರವಾದ ಭಾವನೆ, ನಾನು ಇವನ ಹತ್ರ ಹೋದರೆ ನನಗೆ ಭದ್ರ ಆಗುತ್ತೆ ಎಂಬ ಭಾವನೆ ನಮಗೆ ಕೊಡ್ತಾನೆ. ಅದು ಉಪದ್ರವ ನಾಮಕ ನರಸಿಂಹನ ವಿಶೇಷ. ದೇವರಿದ್ರೆ ಸಾಲದು, ದೇವರ ಮೇಲೆ ನಂಬಿಕೆ ಪ್ರಧಾನ ನಮಗೆ. ಆ ನಂಬಿಕೆ ಯಾರು ಕೊಡೋದು? ಅವನೇ ಕೊಡಬೇಕು ಹೇಳ್ತಾ ಇದ್ದಾರೆ. ಅವನೇ ತನ್ನ ಮೇಲೆ ನಂಬಿಕೆ ಕೊಟ್ಟು, ಭದ್ರ ಭಾವನೆಯನ್ನು ಕೊಟ್ಟು, ತನ್ನ ಹತ್ತಿರ ಕರೆದು ನಮ್ಮನ್ನು ಭದ್ರವಾಗಿ ರಕ್ಷಣೆ ಮಾಡುತ್ತಾನಾದ್ದರಿಂದ ಆ ನರಸಿಂಹನನ್ನ ಉಪದ್ರವ ಅಂತ ಕರೆದರು. ಅಷ್ಟೇ ಅಲ್ಲ, ದುಷ್ಟ ಉಪದ್ರವ ಕರ್ತೃತ್ವ ಅಚ್ಚ, ಯಾರು ತನ್ನ ಆಶ್ರಯ ಮಾಡಿಕೊಂಡಿರ್ತಾರೆ ಅವರಿಗೆ ಯಾರಾದರೂ ದುಷ್ಟರು ಉಪದ್ರವ ಕೊಟ್ಟರೆ ಅವರನ್ನ ಅವರಿಗೆ ಉಪದ್ರವ ಕೊಡತಾನೆ ನರಸಿಂಹ. ನಂತರ ರಾತ್ರಿ ಕಾಲ, ಆ ರಾತ್ರಿ ಕಾಲಕ್ಕೆ ನಿಯಾಮಕ, ಸಾಯಂಕಾಲ ನಂತರ ಬರತಕ್ಕಂಥದ್ದು, ಆರೂವರೆ ನಂತರ ಬರತಕ್ಕಂಥ ರಾತ್ರಿ ಕಾಲ ನಿಯಾಮಕ್ಕೆ ನಿಧನ ನಾಮಕ ಸಾಮ ಪ್ರತಿಪಾದ್ಯನಾಗಿರತಕ್ಕಂಥ ಸಂಕರ್ಷಣ ನಿಯಾಮಕ. ನಿಧನ ಅಂದರೆ ಸಂಹಾರ ಕರ್ತೃತ್ವ, ಎಲ್ಲವನ್ನು ಸಂಹಾರ ಮಾಡುತ್ತಾನೆ. ಕೊನೆಗೆ ನಮ್ಮ ಪಾಪವನ್ನು ಸಂಹಾರ ಮಾಡುತ್ತಾನೆ. ನಮ್ಮ ಎಲ್ಲಾ ಕರ್ಮಗಳನ್ನು ಮುಗಿಸಿ ನಮ್ಮ ವಿಶೇಷವಾಗಿರತಕ್ಕಂಥ ಪಾಪಗಳನ್ನು, ಒಳಗೆ ತನ್ನ ಎಚ್ಚರ ಬರಲಿಕ್ಕೆ ಅಡ್ಡಿಯಾದ ಪಾಪಗಳನ್ನು ಸಂಹಾರ ಮಾಡುತ್ತಾನಾದ್ದರಿಂದ ನಿರ್ಣಾಮಕ ಸಾಮಕ ಪ್ರತಿಪಾದ್ಯನಾದ ಸಂಕರ್ಷಣನ ಚಿಂತನೆ ಮಾಡಬೇಕು. ಆತ ಪಿತೃಗಳಿಗೆ ಆಶ್ರಯ, ಮಕ್ಕಳು ಕೊಟ್ಟಂತಹ ಪಿಂಡಾದಿಗಳ ತೃಪ್ತಿ ಪಿತೃಗಳಿಗೆ ಆ ಕಾಲಕ್ಕಾಗುತ್ತೆ. ಆದ್ದರಿಂದ ಭಗವಂತನ ಆ ನಿರ್ಣಾಮಕ ಸಾಮ ಪ್ರತಿಪಾದ್ಯನಾಗಿರತಕ್ಕಂತಹ ಸಂಕರ್ಷಣನ ಚಿಂತನೆ ಮಾಡಬೇಕು ಅಂತ ಇಷ್ಟು ನಮಗೆ ಎಲ್ಲಿ ಹೇಳಿಕೊಟ್ರು? ಸೂರ್ಯ ಗತಿ ಪ್ರಕರಣದಲ್ಲಿ ನಮಗೆ ಹೇಳಿಕೊಟ್ರು ಅರಣ್ಯಕಾಚಾರ್ಯರು. ಇಷ್ಟೇ, ಅರಣ್ಯಕಾಚಾರ್ಯರು ಚತುರ್ದಶಿಯಲ್ಲಿ 14 ಉಪಾಸನೆಗಳು ಹೇಳಿಕೊಟ್ರು ನಮಗೆ. ಉಪನಿಷತ್ತು ತೆಗೀತೀರಾ, ರಾಶಿ ರಾಶಿ ಉಪಾಸನೆಗಳಿವೆ. ಇದೇ ಉಪಾಸನೆ ವಿಸ್ತಾರವಾಗಿದೆ. ಉಪನಿಷತ್ತಲ್ಲಿ ಎಷ್ಟೆಷ್ಟು ವಿಸ್ತಾರವಾಗಿ ಹೇಳಿದ್ದಾರೋ ಅಷ್ಟು ವಿಸ್ತಾರವಾಗಿ ಅಲ್ಲಿ ಹೇಳಿಲ್ಲ. ಎಲ್ಲಿ? ಚತುರ್ದಶಿಯಲ್ಲಿ ಹೇಳಿದ 14 ಉಪಾಸನೆಯೂ ಕೂಡ ಅಲ್ಲಿ ವಿಸ್ತಾರವಾಗಿ ಹೇಳಿದ್ರೆ, ಇಲ್ಲಿ ಸಂಕೋಚವಾಗಿ ಹೇಳಿದ್ದಾರೆ. ಅಲ್ಲಿ ತುಂಬಾ ಉಪಾಸನೆಗಳಿದ್ರೆ ಇಲ್ಲಿ 14 ಕೊಟ್ರು. ಏನಂಥ ದೊಡ್ಡ ಉಪಕಾರ, ಇದ್ದದ್ದಲ್ಲೇ ಚೂರು ತೆಗೆದುಕೊಟ್ರಷ್ಟೇ ಅಲ್ಲ ಅಂತ ಹೇಳಿದರೆ ಇಷ್ಟು ಅವರು ಇಬ್ಬರ ದೃಷ್ಟಿ ಇಟ್ಟುಕೊಂಡ್ರು. ಒಬ್ಬರು ಏನೂ ಗೊತ್ತಿಲ್ಲದವರು, ಉಪನಿಷತ್ತು ಕೇಳೋ ಕಾಲಕ್ಕೆ ತಲೆ ಸುತ್ತು ಬರ್ತಾ ಇರುತ್ತೆ. ಇನ್ನು ವಿಸ್ತಾರವಾಗಿ ಹೇಳುತ್ತಾ ಇದ್ರೆ, ವಿಸ್ತಾರವಾಗಿ ಹೇಳಲಿಕ್ಕೆ ನಾವು ಹೇಳೋದೇ ವಿಸ್ತಾರವಾಗಿ ಹೇಳ್ತೀವಿ ಸಾಮಾನ್ಯವಾಗಿ. ಏನಾದರೂ ಉಪನಿಷತ್ತು ಮುಟ್ಟೋದೇ ಇಲ್ಲ ಸಾಮಾನ್ಯವಾಗಿ. ಮುಟ್ಟಿದರೆ ಒಂದೊಂದು ಉಪನಿಷತ್ತು ಒಂದು 5-6 ಜನ ಪಂಡಿತರಿಗೆ ಕೊಟ್ಟು ಒಂದೊಂದು ಭಾಗ ವಿಭಾಗ ಮಾಡಿ ಹಾಗೆಲ್ಲ ಹೇಳಿಸಬೇಕಾಗಿದ್ದು, ಒಂದೊಂದು ಭಾಗ ವಿಭಾಗ ಮಾಡಿ ಈ ಬ್ರಾಹ್ಮಣ ನಿಮ್ದು, ಈ ಇದು ಇದು ನಿಮಗೆ, ಇದು ನಿಮಗೆ ಅಂತ ಕೊಟ್ರೆ ಅವರೆಲ್ಲರೂ ಕೂಡ ಅದು ವಿಸ್ತಾರವಾಗಿ ನೋಡಿಕೊಂಡು ಅದಕ್ಕೆ ಎಷ್ಟು ಟೀಕಾ ಟಿಪ್ಪಣಿಗಳಿವೆ, ಅದರಲ್ಲಿ ಏನೇನು ಹೇಳಿದ್ದಾರೆ, ಅವರ ದೃಷ್ಟಿ ಎಲ್ಲಿರುತ್ತೆ ಅಂದರೆ, ಇಷ್ಟೆಲ್ಲ ವಿಷಯಗಳು ಈ ಒಂದು ಭಾಗಕ್ಕೆ ಇಷ್ಟು ಜನ ಇಷ್ಟು ಹೇಳಿದ್ದಾರೆ, ಆದಷ್ಟು ಜನಕ್ಕೆ ಎಲ್ಲವನ್ನ ತಲುಪಿಸಬೇಕೆಂಬ ಹಂಬಲ ಹೊರದಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಅಷ್ಟೇ, ಪಂಡಿತರಿಗೆ ಭಾಗವತ ಹೇಳಬೇಕು ಅಂದ್ರೆ ದುಃಖ ಆಗ್ತಾ ಇರುತ್ತೆ ಅವರಿಗೆ. ಯಾಕೆ ಈ ಒಂದು ಗಂಟೆ ಭಾಗವತ ಇರುತ್ತಾರೆ, ದಿನಕ್ಕೆ ಒಂದು ಗಂಟೆ ಪ್ರಕಾರ ಸಪ್ತಾಹ ಭಾಗವತ, ಹಿಂಸೆ ಅದು. ಅವರ ತುಂಬಾ ನೋಡಿಕೊಂಡಿರ್ತಾರೆ, ಎಲ್ಲ ವಿಶೇಷ ವಿಷಯಗಳೆಲ್ಲ ಇರುತ್ತೆ, ಹೇಳಲಿಕ್ಕೆ ಸಮಯವೇ ಇರಲ್ಲ, ಹೇಳಿದರೆ ಜನಕ್ಕೂ ಅರ್ಥವೂ ಆಗಲ್ಲ. ಅವಾಗೇನಾಗ್ತಾ ಇರುತ್ತೆ, ಸಾಮಾನ್ಯ ಸಿಗೋದು ಉಪನಿಷತ್ತಿನ ಪ್ರವಚನಗಳೆಲ್ಲ ಹೀಗೆ. ಅಂತಹ ಕಾಲಕ್ಕೆ ಜನ ಮೊನ್ನೆ ನೋಡಿದ್ವಲ್ಲ ಒಂದು ಕಡೆ ಆಯಿತು, ಬೃಹದಾರಣ್ಯಕ ಉಪನಿಷತ್ತು ಚೆನ್ನಾಗಿ ಹೇಳಿದ್ರು, ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ರು, ಎಲ್ಲ ಪಂಡಿತರು ಬೇಡಿಸಿ 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 ವಿಸ್ತಾರವಾಗಿ ಹೇಳಿದ್ರು. ಕೂತಂತವ್ರಿಗೇನಾಯ್ತು ಅಂದ್ರೆ ವಿಸ್ತಾರ ವಿಸ್ತಾರ ವಿಸ್ತಾರ, ಸರಿ ವಿಸ್ತಾರ ಹೌದು, ಆದಮೇಲೆ ನಾಳೆ ಬೆಳಿಗ್ಗೆ ನಾನೇನ್ ಮಾಡ್ಲಿ, ಏನ್ ಚಿಂತನೆ ಮಾಡ್ಲಿ, ಎಲ್ಲ ಹಾರಿ ಹೋಯಿತು. ಯಾಕೆ ಚಿಕ್ಕ ತಲೆ ಅದರಲ್ಲಿ ಅಭ್ಯಾಸ ಇಲ್ಲ, ಇದಕ್ಕಿದ್ದಂತೆ ವಿಸ್ತಾರವಾಗಿ ಉಪನಿಷತ್ ಕೇಳಿದ ಕೂಡಲೇ ಏನ್ ಮಾಡಬೇಕು ಏನ್ ಬಿಡಬೇಕು, ಗೋವಿಂದ ನಮಸ್ಕಾರ ಮಾಡಿ, ಇದು ನಮಗಲ್ಲ, ಈ ಹೇಳಿದವರು ಯಾರಿದ್ದಾರಲ್ಲ ಅವರಿಗೆ ಅದು ನಮಗಲ್ಲ ಅಂತ ಹೋಗ್ಬಿಡುತ್ತೆ. ಹೌದಾ, ಅಂತಹದ್ದು ಒಂದೊಂದು ಉಪನಿಷತ್ತಿನಲ್ಲಿ ಎಷ್ಟೆಷ್ಟು ಉಪಾಸನೆಗಳು ಏನೇನಿರುತ್ತೆ ಅವೆಲ್ಲ ನೋಡಿದಾಗ ಸರಿ ಯಾವ ಜನ್ಮಕ್ಕಾದ್ರೂ ದೇವರು ಕೊಡ್ಲಿ ಅಂತ ಹೋಗ್ಬಿಡ್ತೀವಿ. ಅಂದ್ರೆ ಏನಾಯ್ತು, ಉಪನಿಷತ್ತು ಸಾಮಾನ್ಯ ಜನರ ಕೈಯಿಂದ ತಪ್ಪಿ ಹೋಗ್ತಾ ಬಂತಲ್ಲಿ. ಎರಡನೇದು, ಈ ಓದಿಕೊಂಡವರು ಅಂತ ನಾವೇನಿದ್ದೀವಲ್ಲ, ಎಲ್ಲಾ ಉಪನಿಷತ್ತನ್ನು ನೋಡಿದಾಗ ಓ ದೊಡ್ಡ ಗಂಟು ಕೊಡುತ್ತೆ ಎಲ್ಲಾ ಉಪನಿಷತ್ತುಗಳು, ಅದರಲ್ಲಿ ರಹಸ್ಯಗಳೆಲ್ಲ ಎಲ್ಲ ಒಬ್ಬೊಬ್ಬರು ಟಿಪ್ಪಣಿಕಾರರು ನಾನಾ ರೀತಿಯಾದ ಅದ್ಭುತವಾದ ರಹಸ್ಯಗಳನ್ನು ಹೊರಗೆ ಹಾಕ್ತಾರೆ, ಒಂದೊಂದು ಶಬ್ದಕ್ಕೂ ಅರ್ಥ ಹೇಳ್ತಾರೆ. ಇದೆಲ್ಲ ನೋಡಿದಾಗ ಯಾವ ಉಪಾಸನೆ ನಾನು ಮಾಡಲಿ, ಇಷ್ಟೆಲ್ಲ ಇವೆ, ಏನ ಸೀರೆಗಳೆಲ್ಲ ರಾಶಿ ಮುಂದೆ ಹಾಕಿದ್ರೆ ಯಾವುದು ಶಾಪಿಗೆ ಹೋದಾಗ ಯಾವ ಸೀರೆ ತಗೊಳ್ಳಿ ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಆಗುತ್ತೋ, ಗಂಡಸರಿಗೆಲ್ಲ ಹಾಗಾಗುತ್ತೋ, ಹಾಗೆ ನಮಗೂ ಆ ಉಪಾಸನೆ ನೋಡಿದಾಗ ಯಾವುದು ಮಾಡಲಿ ಯಾವುದು ಬಿಳಿ ಎಲ್ಲ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಯಾವುದು ಮೊದಲು ಮಾಡಬೇಕು ಯಾವುದು ನಂತರ ಮಾಡಬೇಕು ಯಾವುದರ ಫಲ ಹೇಗೆ ಏನು ವಿಸ್ತಾರ ನಮಗೆಟಕಲ್ಲ. ಹಾಗ ನೀವು ತಿಳಿಯದೆ ಸುಮ್ಮನೆ ಇರ್ತೀರಾ, ನಾವು ತಿಳಿದು ಸುಮ್ಮನೆ ಇದ್ದು ಬಿಡ್ತೀವಿ, ತುಂಬಾ ಇದೆ ಯಾವುದಾದ್ರೂ ಒಂದು ಮಾಡೋಣ ಅಂತೀವಿ. ಮತ್ತು ನಮ್ಮ ಜೀವನದ ಆ ರನ್ನಿಂಗ್ ರೇಸು, ನೀವು ಆ ಲೌಕಿಕವಾಗಿ ಓಡ್ತಾ ಇರ್ತೀರಾ, ನಾವು ವೈದಿಕವಾಗಿ ಓಡ್ತಾ ಇರ್ತೀವಿ, ಅಲ್ಲಿ ಪ್ರವಚನ ಇಲ್ಲಿ ಪ್ರವಚನ ಅದು ಇದು ಅಂತ ಓಡಾಟದಲ್ಲಿ ಇದ್ದು ದೇವರನ್ನೇ ಮರೆತು ಓಡಾಡ್ತಾ ಇರ್ತೀವಿ. ಒಂದೊಂದ್ಸಲ ಎಲ್ಲಿ ಈ ಕೆಲಸದ ಗಡಿ ಬಿಡಿ, ಅಲ್ಲಿ ಹೋಗ್ಬೇಕು ಅಲ್ಲಿ ಹೇಳಬೇಕು ಇಲ್ಲಿ ಮುಗಿಸ್ಬೇಕು ಇಲ್ಲಿ ಮುಗಿಸ್ಬೇಕು ಅಲ್ಲಿ ಆಗ್ಬೇಕು, ಆಯ್ತು 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 ಆಯ್ತು, ಹೋಗಿ ಹೋಗಿ ಮುಗೀತು, ಇವತ್ತು ಬೆಳಿಗ್ಗೆ ಆಗಟ್ಟು ರಾತ್ರಿ ಬಂದಿರುತ್ತೆ ಅಂತಾಗಿ ಉಪಾಸನೆಗಳು ಯಾರು ಮಾಡ್ತಾರೆ, ಯಾರು ಇಲ್ಲ, ಎಲ್ಲ ಪಕ್ಕಕ್ಕೆ ಕೂತಿದ್ರು. ಅದು ನೋಡಿದ್ರು ಅರಣ್ಯಕಾಚಾರ್ಯರು, ಸರಿ ಈ ಗೊತ್ತಿದ್ದವರು ಗೊತ್ತಿಲ್ಲದವರು ಇಬ್ಬರು ಕೂತಿದ್ದಾರಲ್ಲ, ಇಬ್ಬರಿಗೂ ಉಪಕಾರ ಆಗುವಂತೆ ಮಾಡೋಣ ಅಂತ. ಅದರಲ್ಲಿ ನೋಡಿ ಬಹಳ ಟಫ್ ಜಾಬ್ ಅವರು ಮಾಡಿದ್ದು, ಒಂದು ನೂರು ಇನ್ನೂರು ಉಪಾಸನೆಗಳಲ್ಲಿ ಕೆಲವು ಮಾತ್ರ ಹೆಕ್ಕಿದ್ರು, ಹದಿನಾಲ್ಕು ಹೆಕ್ಕಿದ್ರು. ಅದು ನೋಡಿ ಹದಿನಾಲ್ಕೆ, ಹದಿಮೂರಲ್ಲ, ಹನ್ನೆರಡಲ್ಲ, ಹದಿನೈದಲ್ಲ, ಹದಿನಾಲ್ಕೇ ಹೆಕ್ಕಿದರು. ಆ ಹದಿನಾಲ್ಕು ಹೇಗಿರಬೇಕು ಅಂದ್ರೆ, ಈ ಹದಿನಾಲ್ಕು ಮಾಡಿದರೆ ಮಿಕ್ಕೆಲ್ಲದರ ಫಲ ಅಲ್ಲಿ ಬಂದಿರಬೇಕು ಚುಟುಕಾಗಿ. ಈ ಹದಿನಾಲ್ಕು ಉಪಾಸನೆಗಳಿಗೂ ಕೂಡ ಹೇಗೆ ಕೊಟ್ಟರು, ಅಲ್ಲಿ ಕೊಟ್ಟಂತೆ ವಿಸ್ತಾರವಾಗಿ ಕೊಡಲಿಲ್ಲ, ಸಂಗ್ರಹ ಎಲ್ಲವೂ ಬಂದಿರಬೇಕು ಚುಟುಕಾಗಿರಬೇಕು, ನಿತ್ಯ ಅನುಷ್ಠಾನಕ್ಕೆ ಎಟಕಿರಬೇಕು, ಎಲ್ಲರಿಗೂ ಬಂದಿರಬೇಕು. ಈ ಹದಿನಾಲ್ಕು ಮಾಡುತ್ತಾ ಬಂದ್ರೆ ಮಿಕ್ಕ ಉಪಾಸನೆಗಳು ತಾನಾಗಿ ನಮಗೆ ನೋಡಲಿಕ್ಕೆ ಅವಕಾಶ ಬರಬೇಕು, ಅವೆಲ್ಲ ಬರಬೇಕು. ಇಷ್ಟೆಲ್ಲ ದೃಷ್ಟಿ ಇಟ್ಟುಕೊಂಡು ಹದಿನಾಲ್ಕು ಪ್ರಕರಣ ನಿಮ್ಗೆ ಕೊಟ್ರೆ, ಯಾರಿಗಾದ್ರೂ ಕೊಟ್ರೆ, ಇದ್ರ ಹದಿನಾಲ್ಕು ಸೆಲೆಕ್ಟ್ ಮಾಡಿ ಅಂದ್ರೆ ಓ ಲಾಟ್ರಿ ಅದು ಇದು ಅದು ಇದು, ಯಾವ್ದು ತರಲಿ ಯಾವ್ದು ಬಿಡಲಿ ಅಂತ ಆಗ್ಬಿಡ್ತಾ ಇತ್ತು. ಹೌದಾ, ಅಂತಹ ಕಾಲಕ್ಕೆ ಹದಿನಾಲ್ಕು ಸೆಲೆಕ್ಟ್ ಮಾಡಬೇಕಾದ್ರೆ ಆ ಇಡೀ ಹತ್ತು ಉಪನಿಷತ್ತಲ್ಲಿರತಕ್ಕಂತಹ ರಹಸ್ಯಗಳು ಅವರು ಎಷ್ಟು ಕರಗತ ಆಗಿರಬೇಕು, ಎಷ್ಟು ಉಪಾಸನೆಗಿಟ್ಟಿರಬೇಕು ಅವರು. ಅಂತಹ ರೀತಿಯಲ್ಲಿ ಆ ಹದಿನಾಲ್ಕು ಉಪಾಸನೆಗಳು ತೆಗೆದುಕೊಟ್ರು. ಈಗ ಚತುರ್ದಶಿ ಎಲ್ಲರ ಕೈಗೆ ಸೇರಿದೆ, ಎಷ್ಟು ನೂರಾರು ಜನ ಬೆಳಿಗ್ಗೆದ್ದು ಕನ್ನಡದಲ್ಲೇ ಆ ಅರ್ಥ ಚಿಂತನೆ ಮಾಡಿ ಆನಂದ ಪಡತಾ ಇದ್ದಾರೆ. ಮತ್ತೆ ಈ ಕ್ರೆಡಿಟ್ ಎಲ್ಲ ಯಾರಿಗೆ ಹೋಗ್ಬೇಕು, ಅರಣ್ಯಕಾಚಾರ ತಾನೆ, ಇಲ್ಲದಿದ್ರು ಬರ್ತಾ ಇತ್ತ. ಮತ್ತು ನಾನು ಶುರು ಮಾಡ್ತಾ ಇದ್ದೆ, ಒಂದು ಹತ್ತು ಉಪನಿಷತ್ತು ಕೇಳಿದ ಮೇಲೆ ಆಚಾರ್ಯ ಸಾಕಾಯಿತು ನಮಗೆ ಅಂತ ನೀವು ಹೇಳ್ತೀರಾ. ಹಾಗಲ್ಲದೆ ಈ ಚುಟುಕಾಗಿ ಹೇಳಿದ ಕೊಡ್ಲೆ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಾದ ಕೊಡ್ಲೆ ಆ ಸಾಮೋಪಾಸನೆಯ ಮತ್ತು ಈಗ ವಿಸ್ತಾರವಾಗಿ ತಗೊಂಡ್ರೆ ಬೇಸಿಕ್ ಎಲ್ಲ ಬಂತು, ನಿತ್ಯ ಚಿಂತನೆ ಮಾಡ್ತಾ ಇದ್ದೀರಾ, ಮುಂದೆ ಹೇಳಿದರೆ ಅರ್ಥ ಆಗದೇ ಇರಲಿಕ್ಕೆ ಕಾರಣವಾದ ಪಾಠ ಕೊಚ್ಚಿಕೊಂಡು ಹೋಗ್ತಾ ಇದೆ. ಈಗ ಏನು ಕೇಳಿದ್ರು ಸರಸ ಒಳಾಗಿ ಇಳಿತಾ ಇದೆ. ಅಷ್ಟು ಅನುಕೂಲ ಮಾಡಿಕೊಟ್ರು. ಇನ್ನ ಇಡೀ ಶಾಸ್ತ್ರದಲ್ಲಿ ಪ್ರಮೇಯ ಭಾಗ ಏನಿದೆ ಅವೆಲ್ಲವನ್ನ ಸಂಕೋಚ ಮಾಡಿ ಹೇಳಿಕೊಟ್ಟು ನಿತ್ಯ ಚಿಂತನೆ ಮಾಡಿದರೆ ಭಗವಂತ ಒಲದ ಬಿಡಬೇಕು. ಅಂಥ ರಹಸ್ಯಗಳೆಲ್ಲವೂ ತೆಗೆದು ಅದರಲ್ಲಿ ತಮ್ಮ ಅನುಭವ ರಂಗರಿಸಿ ಹಾಕಿದರು. ಯಾವ ಉಪಾಸನೆ ಮೊದಲು ಮಾಡಿದ್ರೆ ಏನು ಫಲ ಬರುತ್ತೆ, ನಂತರ ಯಾವುದು ಬರುತ್ತೆ, ಆ ಸೀಕ್ವೆನ್ಸ್ ಎಲ್ಲ ಕೂಡ ಅವರ ಅನುಭವದ್ದು. ಈ ಸೀಕ್ವೆನ್ಸ್ ಎಲ್ಲಿ ಕೊಡಲಿಲ್ಲ, ಚತುರ್ದಶಿಯಲ್ಲಿ ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾಗ ಕೊಟ್ಟರಲ್ಲ ಅದೆಲ್ಲ ಕೂಡ ಉಪನಿಷತ್ತಲ್ಲಿ ಎಲ್ಲೂ ಕೊಡಲಿಲ್ಲ. ಇದು ಅಲ್ಲಿ ಅಲ್ಲಿ ಅಲ್ಲೇ ತಗೊಂಡ್ರು. ಈ ಒಂದು ಆರ್ಡರ್ ಕೊಟ್ಟರಲ್ಲ, ಒಂದಾದ್ಮೇಲೆ ಒಂದು ಮಾಡುತ್ತಾ ಬಂದ್ರೆ ಅದ್ಭುತವಾದ ಫಲಗಳು ಬರುತ್ತೆ. ಆ ಸೀಕ್ವೆನ್ಸ್ ಹಾಕಿದ್ದವರೇ. ಆ ಸೀಕ್ವೆನ್ಸ್ ಎಲ್ಲಿಂದ, ಆ ಏನು ಪರಂಪರ ವಿಶೇಷವಾಗಿರತಕ್ಕಂತಹ ಕ್ರಮ, ಆ ಕ್ರಮ ಅವರ ಅನುಭವದ್ದು. ಅವರ ಅನುಭವದಲ್ಲಿ ಒಂದು ಇದು ಮಾಡಿದ್ರೆ ಈ ಫಲ, ಇದು ಮಾಡಿದ್ರೆ ಈ ಫಲ, ಈ ಫಲ, ಈ ಫಲ ಅಂತ ಗುರುಗಳಿಂದ ಪಡ್ಕೊಂಡು ಅವರ ಅನುಭವ ಸೇರಿಸಿ ಹೇಳಿದಂತಹ ಮಾತುಗಳು ಷೋಡಶಿ ಚತುರ್ದಶಿ. ಯಾರಾದರೂ ಭಕ್ತಿಯಿಂದ ಮುಡ್ತಾರೋ ಅವ್ರಿಗೆ ಅದ್ಭುತವಾದ ಫಲಗಳು ಒಳಗೆ 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 ಬರುವಂತೆ ಆಶೀರ್ವಾದ ಮಾಡಿದ್ದಂತಹ ಗ್ರಂಥ ಇವೆರಡು. ಅದರಿಂದ ಅಷ್ಟು ಅಲ್ಲಿ ಹೇಳಿದರೆ, ಈಗ ಸಾಮೋಪಾಸನೆಯಲ್ಲಿ ಇನ್ನೊಬ್ಬರು ವಿಜಯದಾಸರು ಬರ್ತಾ ಇದ್ದಾರೆ. ಅವರು ಪ್ರಕಾಂಡ ಅನುಭವದ ಪಂಡಿತರು. ಅವರು ಬರ್ತಾ ಇದ್ದಾರೆ. ಅವರ ಸುಳಾದಿ ಅರ್ಥ ಮಾಡಿಕೊಂಬುದೇ ಬಹಳ ಕಷ್ಟ, ಬಹಳ ಕಷ್ಟ. ಮಿಕ್ಕವರ ಸುಳಾದಿ ಚೂರಾದರೂ ಒಂದು ಆರ್ಡರ್ ಅಲ್ಲಿದ್ದಂತೆ ಕಾಣುತ್ತೆ, ಆರ್ಡರ್ ಅಲ್ಲಿದ್ದಂತೆ ಕಾಣುತ್ತೆ. ಅದರಿಂದ ಆರ್ಡರ್ ಇಲ್ಲಂಗ ಮಾಡ್ತಾರ ಇವರು ಅಂದ್ರೆ, ಆಚಾರ್ಯರು ಗ್ರಂಥ ಬರೆಯುವಾಗ ಒಂದೊಂದು ಕಡೆ ಸೂರ್ ಬಂದು ಇನ್ನೊಂದು ಹಾರು ಬಿಡ್ತಾರೆ, ಇನ್ನೊಂದಕ್ಕೆ ಹಾರು ಬಿಡ್ತಾರೆ. ಅವಾಗ ಜಯತೀರ್ಥರು ಬಂದ್ರು, ಏ ಕನೆಕ್ಷನ್ ಇಲ್ಲ ಅಂತ ತಿಳ್ಕೊಬೇಡ್ರಿ, ಇಲ್ಲಿಂದ ಇಲ್ಲಿಗೆ ಹಾರಿದ್ದು ಈ ಕನೆಕ್ಷನ್ ಕೊಟ್ಟು, ಈ ಕನೆಕ್ಷನ್ ಕೊಟ್ಟು, ಈ ಕನೆಕ್ಷನ್ ಕೊಟ್ಟು ಅಂತೆಲ್ಲ ಮಧ್ಯೆ ಕನೆಕ್ಷನ್ ಕೊಟ್ಟದ್ದು ಜಯತೀರ್ಥರು. ಇಲ್ಲದಿದ್ರೆ ಆಚಾರ ಗ್ರಂಥ ಅರ್ಥವೇ ಆಗ್ತಾ ಇದ್ದಿಲ್ಲ. ಒಂದರಿಂದ ಒಂದರಿಂದ ಒಂದೊಂದರಿಂದ ಒಂದಕ್ಕೆ ಹಾರಿ ಹೋಗ್ತಾ ಬಂದರು ಆಚಾರ್ಯರು. ಆ ಒಂದು ಇದು ಇಲ್ಲಿ ಕಾಣ್ತಾ ಬರುತ್ತೆ ವಿಜಯರಾಯರಲ್ಲಿ, ಅದ್ಭುತವಾದ ವಾಯುದೇವರ ಸನ್ನಿಧಾನ. ಒಂದೊಂದು ಶಬ್ದ ಹಾಕ್ತಾರೆ, ಇಲ್ಲಿಂದ ಅಲ್ಲಿಗೆ ಹಾರ್ತಾರೆ, ಇಲ್ಲಿಂದ ಅಲ್ಲಿಗೆ ಹಾರ್ತಾರೆ. ಆ ಶಬ್ದಕ್ಕೂ ಶಬ್ದಕ್ಕೆ ಕನೆಕ್ಷನೇ ಅರ್ಥ ಆಗಲ್ಲ ನಮಗೆ. ಏ ಯಾಕೆ ಹಾಕಿದ್ರು, ಏನ್ ಹಾಕಿದ್ರು, ಏನೋ ಹಾಕಿದ್ರು ಬಿಡು ಅಂದ್ರೆ ಒತ್ತು ಬಿಡು ಹೊಡೆದು ಬಿಡ್ತಾರೆ. ನಾ ಏನೋ ವಿಶೇಷವಾಗಿ ಹಾಕಿದ್ರೆ ನಿಮ್ ಖುಷಿ ಬಂದಂತ ಹೇಳಿಬಿಡ್ತೀಯ ಅಂತ ಹೇಳಿ. ಹಾಗಾದ್ರೆ ಒಂದೊಂದು ಶಬ್ದ ಶಬ್ದಕ್ಕೂ ಶಬ್ದ ಶಬ್ದಕ್ಕೂ ಅರ್ಥ ಏನೋ ಇದೆ. ಆ ಒಂದು ಶಬ್ದದ ನಂತರ ಇನ್ನೊಂದು ಶಬ್ದ ಹಾಕಬೇಕಾದ್ರೆ ಅದಕ್ಕೇನೋ ಕನೆಕ್ಷನ್ ಕೂತಿರುತ್ತೆ. ಇಷ್ಟು ಒಂದು ದೃಷ್ಟಿಯಿಂದ ಸಾಮನಾಮಕ ಭಗವಂತನ ಉಪಾಸನ. ಇಲ್ಲೇನು ಹೇಳಿದ್ರು ಅಂದ್ರೆ, ಆ ಸಾಮನಾಗ ಭಗವಂತನ ಚಿಂತನೆ ಮಾಡೋ ಕಾಲಕ್ಕೆ ಏನು ವಿಶೇಷ ಫಲ ಬರುತ್ತೆ, ಸಾಮ ಉಪಾಸನೆ ಮಾಡಿದರೆ ಏನು ಫಲ ಬರುತ್ತೆ ಅಂತ ಹೇಳಿದ್ರು. ಹೌದಾ, ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ. ಇಲ್ಲಿ 14 ಪ್ರಕರಣಗಳು ಕೂಡ ಅಪರೋಕ್ಷ ಜ್ಞಾನ ಬರಲಿಕ್ಕೆ, ಶೀಘ್ರ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಕಾರಣ ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಪಾಪಗಳನ್ನು ಕಳೀಲಿಕ್ಕೆ ಕಾರಣ ಅಂತ ಹೇಳಿದರು. ಅಪರೋಕ್ಷ ಜ್ಞಾನಕ್ಕೆ ಕಾರಣ ಹೇಗೆ, ಯಾವ ರೀತಿಯಲ್ಲಿ ಇದು ವಿಶೇಷವಾಗಿ ನಮಗೆ ಉಪಕಾರ ಆಗುತ್ತೆ, ಅದನ್ನ ವಿಜಯದಾಸರು ವಿಸ್ತಾರವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲ, ಅವರು ಸಂಕೋಚವಾಗಿ ಹೇಳಿದರು, ವಿಸ್ತಾರವಾಗಿ ಹೇಳಿಲ್ಲ. ಹೇಳ್ತಾ, ಸಾಮೋಪಾಸನೆ ಮಾಡು, ಶುದ್ಧ ಅಂತಃಕರಣದಲ್ಲಿ ಭಗವಂತನೇ ನಮಗೆ ಅಂತಃಕರಣ ಶುದ್ಧಿಯನ್ನು ಕೊಡ್ತಾನೆ. ಆ ಅಂತಃಕರಣ ಶುದ್ಧಿಯಿಂದ ನಾವು ಚಿಂತನೆ ಮಾಡಬೇಕಂತೆ. ಅಂದರೆ ಅಂತಃಕರಣ ಶುದ್ಧಿ ನಮಗೆ ಭಗವಂತನೇ ಕೊಡತಾ ಇದ್ದಾನೆ ಎಂಬ ಎಚ್ಚರವೇ ಶುದ್ಧ ಅಂತಃಕರಣ. ಆ ಅಂತಃಕರಣದಿಂದ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು, ಬ್ರಹ್ಮಾಂಡದಲ್ಲಿ ಅಂದರೆ ಈ ರೂಪಗಳು ಭಗವಂತ ಒಂದೊಂದು ಕಡೆ ಇದ್ದಾನೆ ನಿಮ್ಮ ಕಡೆ ಇಲ್ಲ ಅಂತ ಹೇಳ್ಕೋಬೇಡಿ. ಒಂದೊಂದು ರೂಪ ಈ ಸಾಮ ಪ್ರತಿಪಾದ್ಯ ಭಗವದ್ ರೂಪಗಳು ಅಂದರೆ ಸಾಮ ಗಾನ ಏನು ಹೇಳ್ತಾ ಇದೆ, ಇಡೀ ಬ್ರಹ್ಮಾಂಡದೊಳಗೆ ಈ ಭಗವಂತನ 7 ರೂಪಗಳ ವ್ಯಾಪಾರ ಅದ್ಭುತವಾಗಿ ತೋರಿಕೊಡತಾ ಇದೆ. ಇಡೀ ಒಂದೊಂದು ರೂಪ ಇಡೀ ಬ್ರಹ್ಮಾಂಡ ವ್ಯಾಪಿಸಿ ನಿಂತಿದೆ. ಬ್ರಹ್ಮಾಂಡದಲ್ಲಿ ಅದು ಮಾಡುವ ಕೆಲಸಗಳೇ ಬೇರೆ. ಅಂಥ ರೂಪಗಳ ವಿನ್ಯಾಸ, ಆ ರೂಪಗಳ ಕ್ರಿಯ, ಆ ರೂಪಗಳ ವಿಶೇಷವಾಗಿರತಕ್ಕಂಥ ಗುಣ ಪ್ರಕಟ ಏನಾಗುತ್ತೆ ಅವೆಲ್ಲವನ್ನು ಕೂಡ ಒಂದೊಂದು ಸಾಮ ತಿಳಿಸಿಕೊಟ್ರೆ ಅಲ್ಲಿರತಕ್ಕಂಥ ಭಗವದ್ ರೂಪಗಳು ಇಡೀ ಬ್ರಹ್ಮಾಂಡದೊಳಗೆ ವ್ಯಾಪಿಸಿವೆ ಅಂತ ತಿಳಿದು ಉಪಾಸನೆ ಮಾಡು. ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು ಅಂದರೆ ಈ 7 ರೂಪಗಳು ಸಮಸ್ತ ಬ್ರಹ್ಮಾಂಡವನ್ನೇ ಆಕ್ರಮಿಸಿ ನಿಂತಿವೆ. ಒಂದೊಂದು ಸಮಸ್ತ ಬ್ರಹ್ಮಾಂಡ ಆಕ್ರಮಿಸಿ ನಿಂತಿವೆ, ಎಲ್ಲವೂ ಸೇರಿಯೂ ಆಕ್ರಮಿಸಿ ನಿಂತಿವೆ, ಒಂದರೊಳಗೊಂದು ಬೆರೆತಿವೆ. ಹಾ, ಇನ್ನು ಹೇಳುತ್ತಾರೆ, ಶ್ಯಾಮ ಶಬಲವರ್ಣ ಇದ್ದ ಬಿಂಬಮೂರ್ತಿಯ ಭೂಮಾದಿ ಗುಣಗಳಿಂದ ಹರಿಯ ಒಲಿಸೋ. ಹೇಳ್ತಾರೆ, ಭೂಮಾದಿ ಗುಣಗಳಿಂದ ಧೂಮ್ಮನೆ ನಮಃ ಅಂದರೆ ಪೂರ್ಣ ಗುಣ, ಗುಣಪೂರ್ಣ ಅಂದರೆ ಪಾತ್ರೆ ಇದೆ, ಪಾತ್ರೆಯಲ್ಲಿ ಮೊದಲೇ ಪದಾರ್ಥ ತುಂಬಿದೆ, ಪದಾರ್ಥ ತುಂಬಿದೆ, ಇನ್ನೊಂದು ಪದಾರ್ಥ ಹಾಕಿದರೆ ಪಕ್ಕಕ್ಕೆ ಸುರಿದು ಹೋಗುತ್ತೆ, ಒಳಕ್ಕೆ ಹೋಗಲ್ಲ. ಅಂದರೆ ಒಂದು ಪದಾರ್ಥ ಮೊದಲೇ ಪೂರ್ಣ ತುಂಬಿದ್ರೆ ಇನ್ನೊಂದು ಪದಾರ್ಥ ಹೋಗ್ಲಿಕ್ಕೆ ಜಾಗ ಹೇಗಿರಲ್ಲವೋ ಹಾಗೆ ದೇವರಲ್ಲಿ ಗುಣಗಳು ಪೂರ್ಣವಾಗಿದ್ದುದರಿಂದ ಅವನಲ್ಲಿ ದೋಷವೊಂದು ಹೋಗ್ಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ಗುಣಪೂರ್ಣ ಅಂದ ಕೂಡಲೇ ಅದೇ ಹೇಳಿಬಿಡುತ್ತೆ, ದೋಷರಹಿತ ಅಂತಲೇ ಹೇಳಿಬಿಡುತ್ತೆ. ಆದರೆ ನಮಗೆ ಅರ್ಥ ಆಗಲ್ಲ ಅಂತ ಪುನಃ ಪುನಃ ಮತ್ತು ದೋಷ ದೂರ ಅಂತ ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ ಈ ಭಗವಂತ ಹೇಗಿರ್ತಾನೆ, ಶ್ಯಾಮ ಬಿಂಬಮೂರ್ತಿ ಇದ್ದಾನೆ ನಮ್ಮೊಳಗೆ ಭಗವಂತ. ಆ ಭಗವಂತನ ಚಿಂತನೆ ಮಾಡಬೇಕು ಹೇಗೆ, ಶಬಲವರ್ಣ ನಾನಾ ವರ್ಣಗಳಿಂದ ಕೂಡಿಕೊಂಡಿದ್ದಾನೆ. ನಾರಾಯಣ ಲೋಹಿತವರ್ಣ, ಕೆಂಬರ್ಣ, ವಾಸುದೇವ ಬಿಳಿಬಣ್ಣ, ಸಂಕರ್ಷಣ ಪಿಂಗಳವರ್ಣ, ಪ್ರದ್ಯುಮ್ನ ಹಳದಿ ಬಣ್ಣ, ಹರಿದ್ವರ್ಣ ಅಂತ ಹೇಳುತ್ತಾರೆ. ಹಳದಿ ಹಸರು ಮಿಕ್ಸ್ ಮಿಶ್ರಿತವಾದ ಬಣ್ಣ, ಅನಿರುದ್ಧ ನೀಲಿ ಬಣ್ಣ, ಇಷ್ಟೆಲ್ಲ ಹೇಳುತ್ತಾ ಇನ್ನ ವರಾಹ ನೀಲಿ ಬಣ್ಣ, ನರಸಿಂಹ ಬಂಗಾರದ ವರ್ಣ, ಎಲ್ಲ ಇಷ್ಟು ರೂಪವಾಗಿ ಹೇಳುತ್ತಾರೆ. ಅದಕ್ಕೆ ನಿನ್ನೆ ಕೊಟ್ಟಿದ್ದೆ ಇದರಲ್ಲಿ ಯಾವುದು ಅನಂತ ಶಯನದ ಬಂಗಾರದ ಶೇಷಯ್ಯನ ಸ್ವಾಮಿ. ನನಗೆ ದಾಸರಾಯರ ಮಾತೇ ನೆನಪಾಯಿತು, ಸ್ವರ್ಣ ವರ್ಣ ಸ್ವರ್ಣ ಸ್ವತಂತ್ರ ಸರ್ವಗ ಕರ್ಣಹೀನ ಸುಶಹಿಯ. ಕರ್ಣಹೀನ ಅಂದ್ರೆ ಶೇಷದೇವ್ ಸರ್ಪ, ಸರ್ಪ ಶೇಷದೇವ್ ಅದರ ಮೇಲೆ ಸುಶಯ್ಯ ಶಾಶ್ವತ ವರ್ಣ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಶಬಲ ವರ್ಣ, ಶ ಅಂದ್ರೆ ಸುಖ ಬಲ, ಜ್ಞಾನ ಆನಂದ ಅಂದ್ರೆ ಬಲ, ಜ್ಞಾನ ಮತ್ತು ಸುಖ ಆನಂದ ಈ ಮೂರರಿಂದ ತುಂಬಿದ ವರ್ಣ ಅವನ ವರ್ಣವೇ ಅಂತಹದ್ದು. ಅಂದ್ರೆ ಅವನಿಗೂ ಅವನ ವರ್ಣಕ್ಕೂ ವ್ಯತ್ಯಾಸ ಇಲ್ಲ, ಅವನೇ ಅವನ ವರ್ಣ. ಹಾಗೆ ಅವನು ಶಬಲ ವರ್ಣ ಅಂತ ಹೇಳಿದ್ರು ಶ್ಯಾಮ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಆತ ಹೌದು ಆತ ಎಲ್ಲಾ ವರ್ಣಗಳಿಂದ ಕೂಡಿದ್ರೂ ಕೂಡ ಇವನನ್ನ ಯಾವ ರೂಪದಿಂದ ಯಾವ ಬಣ್ಣದಿಂದ ಚಿಂತನೆ ಮಾಡಲಿ ಅಂತ ಕ್ವಶನ್ ಮಾರ್ಕ್ ಬರುತ್ತಲ್ಲಿ. ಆತ ಪಿಂಗಳ ವರ್ಣ ಇದ್ದಾನೆ, ಹರಿದ್ವರ್ಣ ಇದ್ದಾನೆ, ನೀಲಿ ವರ್ಣ ಇದ್ದಾನೆ, ನೀಲಿ ಒಂದು ಶ್ಯಾಮ ಲೋಹಿತ ವರ್ಣ ಎಲ್ಲ ಇದೆಯಲ್ಲ, ನಾವು ಏನ್ ಮಾಡೋಣ, ಯಾವ ಚಿಂತನೆ ಮಾಡೋಣ ಅಂದ್ರೆ ಆಯಾ ಯುಗದಲ್ಲಿ ಆಯಾ ಮೂರ್ತಿಗಳನ್ನ ಚಿಂತನೆ ಮಾಡಿದರು. ನಾಲ್ಕು ಯುಗಗಳಲ್ಲಿ ಕೃತಯುಗದಲ್ಲಿ ವಾಸುದೇವನ ಮೂರ್ತಿ ಶುಕ್ಲವರ್ಣ ವಾಸುದೇವ, ತ್ರೇತಾಯುಗದಲ್ಲಿ ಪಿಂಗಳವರ್ಣ ಸಂಕರ್ಷಣ, ದ್ವಾಪರ ಯುಗದಲ್ಲಿ ಹರಿದ್ವರ್ಣ ಪ್ರದ್ಯುಮ್ನ, ಕಲಿಯುಗದಲ್ಲಿ ನೀಲಿವರ್ಣ ಶ್ಯಾಮವರ್ಣ ಅನಿರುದ್ಧ ಅವನು ಚಿಂತನೆ ಮಾಡಬೇಕು. ಇನ್ನೊಂದು ಈ ಭೂಮಿ, ಭೂಮಿಗೆ ನಿಯಾಮಕ ಅನಿರುದ್ಧ, ಭೂಮಿಗೆ ನಿಯಾಮಕ ಅನಿರುದ್ಧ, ಅದ ಮೇಲೆ ಯುಗದ ಮೂರ್ತಿ ಯಾರು ಅನಿರುದ್ಧ. ಅಷ್ಟೇ ಅಲ್ಲ, ಹಿಂದಿನ ಯುಗದ ಮೂರ್ತಿ ಕೃಷ್ಣ ಅವನನ್ನೇ ಚಿಂತನೆ ಮಾಡಬೇಕು. ಯಾವುದು ಕೊಟ್ಟರು ಕೂಡ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು, ಅದರಿಂದ ಕೃಷ್ಣ ಅವನೇ ಅನಿರುದ್ಧ, ಅವನೇ ಕೃಷ್ಣ. ಎಲ್ಲ ಬಣ್ಣಗಳೇ ಅವನು ಶ್ಯಾಮ. ಅದಕ್ಕೆ ಬಿಂಬನನ್ನ, ಬಿಂಬನ ಬಣ್ಣವೇ ಬೇರೆ, ಅವನು ಹೇಗಿದ್ದಾನೋ ಗೊತ್ತಿಲ್ಲ. ಆ ಬಿಂಬ ನೋಡಿ ಎಷ್ಟು ಒಂದು ಶಬ್ದದಲ್ಲಿ ಇಷ್ಟು ರಹಸ್ಯ ಕೂಡಿಸಿದ್ದಾರೆ. ಆ ಬಿಂಬನ ಬಣ್ಣ ಎಂಥ ಅದು ಚಿಂತನೆ ಮಾಡಬೇಕು ಅಂದರೆ ಆ ಬಿಂಬನನ್ನ ಶ್ಯಾಮವರ್ಣದಲ್ಲಿ ಚಿಂತನೆ ಮಾಡಿ ಅಂತಾರೆ. ಅಂದರೆ ನೋಡಿ ಶ್ಯಾಮವರ್ಣನಾಗಿರತಕ್ಕಂತಹ ಭಗವಂತ ಅಂದ್ರೆ ಬಿಂಬನ ರೂಪಗಳೆಲ್ಲ ಯಾವ ಬಣ್ಣದಲ್ಲಿ ಇದೋ ಗೊತ್ತಿಲ್ಲ, ಅವನಂತೂ ಈ ಶ್ಯಾಮವರ್ಣದ ಕೃಷ್ಣ ಶ್ರೀನಿವಾಸನ ಮೂರ್ತಿ. ಅದಕ್ಕೆ ಹೇಳ್ತಾರೆ ಶ್ರೀನಿವಾಸನ್ ನಿಲ್ಲಿಸಿ ಶ್ರೀನಿವಾಸನ್ ನಿಲ್ಲಿಸಿ ಅಂತ ಶ್ರೀನಿವಾಸನ್ನೇ ಹೇಳ್ತಾ ಬರ್ತಾರೆ. ಅದಕ್ಕೆ ಆ ಶ್ರೀನಿವಾಸನಲ್ಲಿ ಈ ಬಿಂಬ ಯಾವ ಬಣ್ಣದಲ್ಲಿರ್ತಾನೋ ಗೊತ್ತಿಲ್ಲ. ನಮ್ಮ ಬಿಂಬಮೂರ್ತಿ ಯಾವ ಬಲದಲ್ಲಿರ್ತಾನೆ, ಯಾವ ಬಣ್ಣದಲ್ಲಿರ್ತಾನೆ, ಶಬಲ ವರ್ಣದಲ್ಲಿರ್ತಾನೆ. ಅಂದರೆ ಆ ಬಿಂಬನೊಳಗೆ ಅನಂತ ಭಗವದ್ ರೂಪಗಳಿವೆ, ಒಂದೊಂದು ಒಂದೊಂದು ಬಣ್ಣ, ಆ ಬಣ್ಣಗಳೆಲ್ಲ ಸೇರಿದ್ರೆ ಮಿಕ್ಸ್ಡ್ ಬಣ್ಣ, ಎಲ್ಲ ಬಣ್ಣಗಳಿಂದ ಕೂಡಿದ ಬಿಂಬ. ಆ ಬಿಂಬನನ್ನ ನಾವು ಈ ಶ್ಯಾಮವರ್ಣದ ಆ ಶ್ರೀನಿವಾಸನ ರೂಪದಲ್ಲಿ ಚಿಂತನೆ ಮಾಡಬೇಕಾದರೆ ಆ ಎಲ್ಲಾ ಬಣ್ಣದಿಂದ ಕೂಡಿಕೊಂಡ ಬಿಂಬ ಚಿಕ್ಕ ಚಿಕ್ಕ ರೂಪಗಳೆಲ್ಲ ಸೇರಿ ಶ್ಯಾಮವರ್ಣದ ಶ್ರೀನಿವಾಸ ಆಗ್ತಾನೆ. ಹೇಳುತ್ತಾರೆ ಶ್ಯಾಮ ಶಬಲವರ್ಣ ಇದ್ದ ಬಿಂಬಮೂರ್ತಿಯ, ಬಿಂಬಮೂರ್ತಿದೇನು ಶಬಲವರ್ಣ, ಆದರೆ ಅವನು ಶ್ಯಾಮನಾಗಿ ನಿಂತಿದ್ದಾನೆ, ಶ್ರೀನಿವಾಸ ಕೃಷ್ಣನ ರೂಪದಲ್ಲಿ ನಿಂತಿದ್ದಾನೆ. ಯುಗದ ಮೂರ್ತಿ ಹೌದು, ಹೌದಾ, ಯುಗದ ಮೂರ್ತಿ ಹೌದು. ಹಾಗೆ ನಮ್ಮ ಯುಗದಲ್ಲಿ ಚಿಂತನೆ ಮಾಡಬೇಕಾದ ಮೂರ್ತಿ ಹೌದು, ಅನಿರುದ್ಧ ಕೃಷ್ಣ ಮತ್ತು ಶ್ರೀನಿವಾಸ. ಹೌದು, ಈ ಯುಗದಲ್ಲಿ ಚಿಂತನೆ ಮಾಡಬೇಕಾದ ಕೃಷ್ಣ ಆದ್ರೆ ಶ್ರೀನಿವಾಸ ಎರಡು ಒಂದೇ. ಅಷ್ಟೇ ಅಲ್ಲದೆ ಈ ಕಲಿಯುಗದ ಮೂರ್ತಿ ಅನಿರುದ್ಧ, ಅವನು ಚಿಂತನೆ ಮಾಡಬೇಕು. ಭೂಲೋಕದ ನಿಯಾಮಕ ಮೂರ್ತಿ ಅನಿರುದ್ಧ, ಈ ರೀತಿ ಎಲ್ಲ ಸೇರಿ ಈ ರೂಪದಲ್ಲಿ ಈ ರೂಪದಿಂದ ಚಿಂತನೆ ಮಾಡಿ ಹೇಳಿದನಲ್ಲ. ಬಿಂಬನನ್ನ ಒಂದು ರೂಪದಲ್ಲಿ ಆವಾಹನೆ ಮಾಡಬೇಕಾದ್ರೆ ಆ ಬಿಂಬ ರೂಪಗಳು ಚಿಕ್ಕ ಚಿಕ್ಕ ಅಂಥವೆಲ್ಲ ಸೇರಿ ಆ ಒಂದು ರೂಪ ತಯಾರಾಗುತ್ತೆ, ರಾಮಕೃಷ್ಣ ರೂಪ. ಇಲ್ಲಿ ಶ್ರೀನಿವಾಸ ರೂಪ ತಯಾರಾಗಿದೆ, ಅನೇಕ ಚಿಕ್ಕ ಚಿಕ್ಕ ಬಿಂಬ ರೂಪಗಳಿಂದ ಶ್ರೀನಿವಾಸನ ರೂಪ ತಯಾರಾಗಿದೆ. ಆ ಒಂದೊಂದು ಚಿಕ್ಕ ಚಿಕ್ಕ ಬಿಂಬ ರೂಪ ಹೇಗಿದೆ, ಶಬಲವರ್ಣ, ಒಳಗೆ ಅನಂತ ಬಣ್ಣಗಳಿಂದ ಕೂಡಿದ ರೂಪಗಳಿಂದ ಕೂಡಿದ್ದು ಬಿಂಬ. ಅಂಥ ಚಿಕ್ಕ ಚಿಕ್ಕ ಬಿಂಬ ರೂಪಗಳಿಂದ ತಯಾರಾದ ಈ ಕಪ್ಪು ಬಣ್ಣದ ಶ್ರೀನಿವಾಸ. ಇದನ್ನ ಇಷ್ಟು ಚಿಂತನೆ ಮಾಡಿ ಶ್ಯಾಮ ಯಾರು, ಶಬಲವರ್ಣ ಇದ್ದ ಬಿಂಬ ಮೂರ್ತಿಯ, ಇಲ್ಲದಿದ್ದ ಶ್ಯಾಮ ಅಂತ ಹೇಳಬೇಕಾಗಿತ್ತು ಅಥವಾ ಶಬಲವರ್ಣ ಅಂತ ಹೇಳಬೇಕಾಗಿತ್ತು. ಇಷ್ಟು ಸೇರಿಸಿ ಹೇಳಿದ್ರು, ಇದನ್ನ ಇಲ್ಲಿ ಸೇರಿಸಿ ಹೀಗೆ ಚಿಂತನೆ ಮಾಡು. ಇಂಥ ಭಗವಂತನನ್ನ ಭೂಮಾದಿ ಗುಣಗಳಿಂದ ಹರಿಯ ಒಲಿಸೋ ಶಬಲವರ್ಣ ಅಂತ ಹಿಡಿದು ಕೂಡಲೇ ಆತನ ಎಲ್ಲಾ ವರ್ಣಗಳಿಂದಲೇ ಹೇಗೆ ಬಂತು ಬಿಂಬಮೂರ್ತಿಗೆ ಅಂದರೆ ಎಲ್ಲಾ ರೂಪಗಳಿಂದ ಕೂಡಿದ ಒಂದು ರೂಪದೊಳಗೆ ಅನಂತ ರೂಪಗಳು. ಆ ಅನಂತ ರೂಪಗಳು ಅಂದರೆ ಷೋಡಶಿಯಲ್ಲಿ ಹೇಳುತ್ತಾರೆ ದೇವರಲ್ಲಿ ಅನಂತ ಗುಣಗಳಿವೆ. ಒಂದೊಂದು ಗುಣ ಒಂದೊಂದು ರೂಪವೇ, ಯಾಕೆ ಆ ರೂಪ ಗುಣ ಭೇದ ಇಲ್ಲ. ಅದರಿಂದ ಹಾಗಾದರೆ ಶಬಲ ವರ್ಣದಿಂದ ಅನಂತ ರೂಪಗಳಿಂದ ಕೂಡಿದ ಬಿಂಬಮೂರ್ತಿಯ ಒಂದೊಂದು ರೂಪ ಚಿಕ್ಕ ಚಿಕ್ಕ ರೂಪ ಅನಂತ ವರ್ಣಗಳಿಂದ ಕೂಡಿದ್ದು ಅಂದ್ರೆ ಅನಂತ ರೂಪಗಳಿಂದ ಕೂಡಿದ್ದು, ಅನಂತ ರೂಪಗಳಿಂದ ಕೂಡಿದ್ದು ಅಂದ್ರೆ ಅನಂತ ಗುಣಗಳಿಂದ ಕೂಡಿದ್ದು. ಹೌದಾ, ಗುಣಾತ್ಮಕ ರೂಪಗಳಿಂದ ಕೂಡಿದ್ದು. ಅದಕ್ಕೆ ಹೇಳುತ್ತಾರೆ ಭೂಮಾದಿ ಗುಣಗಳಿಂದ ಹರಿಯ ಒಲಿಸೋ. ಇವನು ಯಾರೋ ಅಲ್ಲ ಹರಿ ಅಂತ ಹೇಳ್ತಾರೆ. ಹರಿ ರೀತಿ ರಹಸ್ಯಂ ನಾಮ, ನಮ್ಮ ಹೃದಯದಲ್ಲಿರತಕ್ಕಂತಹ ಭಗವಂತನಿಗೆ ಹರಿ ಅಂತ ಹೆಸರು. ಇವನಲ್ಲಿ ಪೂರ್ಣ ಗುಣಗಳು ಪೂರ್ಣವಾಗಿ ತುಂಬಿವೆ. ಒಂದೊಂದು ಗುಣ ಪೂರ್ಣ, ಅಂಥ ಗುಣಗಳು ಪೂರ್ಣವಾಗಿ ತುಂಬಿವೆ. ಇಂಥ ಸ್ವಾಮಿ ಇದ್ದಾನೆ ಅಂತ ಚಿಂತನೆ ಮಾಡುತ್ತಾ ನೀನು ಮಾಡಬೇಕಾದ ಒಂದು ಗುಣದ ಉಪಾಸನೆ. ಎನ್ನ ಸ್ವಾಮಿ, ನೀನು ಸರ್ವಸ್ವಾಮಿ, ಭಿನ್ನರಹಿತ, ಅಖಿಲ ಜಗದ ಅಂತರ್ಯಾಮಿ. ಇದೇ ನಮಗಿರೋದು ಆತ್ಮತ್ವ ಗುಣೋಪಾಸನೆ. ಮಿಕ್ಕ ಗುಣಗಳೆಲ್ಲ ದೊಡ್ಡವರಿಗೆ, ನಮಗಲ್ಲ. ಮಾನುಷಾಧಮರು ನಾವೆಲ್ಲ, ಅದರಿಂದ ಮನುಷ್ಯೋತ್ತಮರಿಗೆ ಬೇರೆ. ಒಂದೇ ಗುಣದಲ್ಲಿ ನಮಗೂ ಆಸೆ, ಅವೆಲ್ಲ ಇದೇ ಮಾಡಲಿಕ್ಕಾಗಲ್ಲ. ಆಸೆ ಅಂತಿರುತ್ತೆ, ತಟ್ಟೆಯಲ್ಲಿ ಹಾಕಿ ತಿನ್ಲಿಕ್ಕಾಗಲ್ಲ. ಬರ್ತಾ ಇರೋದ್ರೆ ನೋಡ್ತಾ ಇರ್ತೀವಿ, ತಿನ್ಬೇಕು ತಿನ್ಬೇಕು ಅಂತ. ಈ ತಿಂಬುವಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಉಡುಪಿ ಕಡೆ ಹೋದ್ರೆ ನಮ್ಮಲ್ಲಿ ಐಟಮ್ ಮಾಡಿದ್ರೆ ಕರೆಕ್ಟ್ 1, 2, 3, 4 ಅಷ್ಟೇ ಅಲ್ಲಿಗೆ. ಒಂದು ಚಟ್ನಿ, ಒಂದು ಕೋಸಂಬರಿ, ಒಂದು ಪಲ್ಯ, ಹುಳಿ ಸಾರು, ಚಿತ್ರಾನ್ನ, ಪಾಯಸ, ಒಂದು ಸ್ವೀಟ್, ಒಂದು ಹಾಟ್, ಕಟ್ ಅಲ್ಲಿಗೆ. ಇನ್ನು ಯಾವ್ದು ಇರಲ್ಲ ಮತ್ತು. ಆದ್ರೆ ಅದೇ ಜಾಸ್ತಿ ಜಾಸ್ತಿ ಬಳಸ್ತಾರೆ. ಹೌದಾ, ಉಪ್ಪಿನಕಾಯಿ ಹಾಕಿದ್ರು ಜಾಸ್ತಿ, ಪಲ್ಯ ಹಾಕಿದ್ರು, ಚಿತ್ರಾನ್ನ ಹಾಕಿದ್ರು, ಏನ್ ಹಾಕಿದ್ರು ಮೊದಲು ನಮ್ಮ ಕಣ್ಣು ತುಂಬಾ ಕಾಣಬೇಕದು. ಚಿಕ್ಕ ಸ್ವಲ್ಪ ಐಟಮ್ಸ್ ಆದ್ರೂ ಕೂಡ ಅಲ್ಲಿಗೆ ಹೋದ್ರೆ ಆಗಲ್ಲ. 50-60 ಐಟಮ್ಸ್ ಮಾಡಿರ್ತಾರೆ. ಏನು ವ್ರತಕಾಲದಲ್ಲೇ, ವ್ರತದ ಕಾಲದಲ್ಲಿ ಐಟಮ್ಸ್ ಮಾಡ್ತಾರೆ. ಮಾಮೂಲು ಕಾಲದಲ್ಲಿ ಹಿಡ್ಲಿಕ್ಕಿಲ್ಲ. ಅಂಥ ಐಟಮ್ಸ್ ಮಾಡಿದ್ರೆ ಎಲೆ ಚಿಕ್ಕದು, ಅಂಥ ಎಲೆಯಲ್ಲಿ ಎಲ್ಲ ಹಾಕಬೇಕಾದ್ರೆ ಎಷ್ಟೆಷ್ಟು ಹಾಕಬೇಕು, ಚೂರು ಚೂರು ನಮಗೆ ಗೊತ್ತಿಲ್ಲ. ಎಷ್ಟು ಐಟಮ್ಸ್ ಮಾಡಿರ್ತಾರೆ ನಮ್ಗೆ ಗೊತ್ತಿಲ್ಲ. ಹಾಕುವ ಕಾಲಕ್ಕೆ ಎಲೆ ತುಂಬಾ ಚೂರು 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 ಹಾಕಿರ್ತಾರೆ. ಅಪ್ಪ ಇದೇನು ಊಟ ಅನ್ಸ್ಬಿಡುತ್ತೆ. ಆದರೆ ಅವರೆಲ್ಲ ಕೃಷ್ಣಾರ್ಪಣ ಅಂದ ಕೂಡಲೇ ಅಪ್ಪ ಇಷ್ಟು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಅಂತ ಆ ಹಾಕಿದ ಎಲ್ಲ ಸ್ವಲ್ಪ 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 ಖಾಲಿ ಮಾಡೋದು ಹೊಟ್ಟೆ ತುಂಬ ಹೋಗಿರುತ್ತೆ. ಆವಾಗ ಪ್ರತ್ಯಕ್ಷ ಹಾಕ್ತಾರೆ. ಆ 64 ಐಟಮ್ ಒಂದೊಂದು ದೊಡ್ಡ ಕಟಾರಿಯಲ್ಲಿ ಹಿಡ್ಕೊಂಡು ಬರ್ತಾರೆ. ದೊಡ್ಡ 2 ಹ್ಯಾಂಡಲ್ ಇರುತ್ತಲ್ಲ, ತಿನ್ನಿ ಅಂತ ಶುರು ಮಾಡ್ತಾರೆ. ಆವಾಗ ಅಡ್ಡ ಬಿದ್ದಿರ್ತೀವಿ, ಅಪ್ಪ ಇದ್ಯಾವಾಗ ತಿನ್ಬೇಕು ಅಂತ. ಅದಕ್ಕೆ ಹೇಳ್ತಾರೆ ಮೊದಲೇ ಜಾಸ್ತಿ ಹಾಕಿದ್ರೆ ತಿನ್ಲಿಕ್ಕಾಗಲ್ಲ ನಿಮಗೆ, ಅದಕ್ಕೆ ಚೂರು ಚೂರು ಹಾಕಿದ್ದು ಚೂರು ತಿನ್ನಿ, ನಂತರ ಎಲ್ಲ ಬಡಿಸ್ತೇವೆ ಅಂತ. ಎಷ್ಟು ತರ್ತಾರೆ 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 ತರ್ತಾರೆ, 10-15 ಸ್ವೀಟು, 15 ಹಾಟು ಎಲ್ಲ ತರ್ತಾ ಇರ್ತಾರೆ. ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು. ಆದ್ರೆ ಅವರಿದೆ ಒಂದೊಂದು ಜಾಸ್ತಿ ಬಡಿಸಿರ್ಬೇಕು ತಿನ್ಲಿಕ್ಕಾಗಲ್ಲ ಅಂತ ಚೂರು 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 ಚೂರೇ ಹಾಕ್ತಾ ಹೋಗ್ತಾರೆ. ಎಲ್ಲಾ ರುಚಿ ಗೊತ್ತಾಗುತ್ತೆ, ಹೊಟ್ಟೆ ತುಂಬುತ್ತೆ, ಎಲ್ಲಾ ತಿಂದೀವಿ ಎಂಬ ತೃಪ್ತಿ ಇರುತ್ತೆ. ಹಾಗೆ ಈ ಭಗವಂತನ ಎಲ್ಲಾ ಗುಣಗಳು ಸೇರಿದ ಊಟ. ಏನದು? ಒಂದೇ ಗುಣ. ಈ ಒಂದು ಗುಣದಲ್ಲಿ ಅನಂತ ಗುಣಗಳು ಸೇರಿವೆ ಅಂತ ಚಿಂತನೆ ಮಾಡುತ್ತಾ ಒಂದು ಗುಣವನ್ನೇ ಚಿಂತನೆ ಮಾಡಿದರೆ ಹೇಗಾಗುತ್ತೆ? ಕೆಲವರಿಗೆ ಒಂದೊಂದು ಐಟಮ್ ಜಾಸ್ತಿ ತಿಂತಾರೆ, 64 ಐಟಮ್. ಅದು ದೇವತೆಗಳು, ನಮಗೆ ಹಾಗಾಗಲ್ಲ. ಎಲ್ಲಾ ಸೇರಿ ಹಸ್ತೋದಕ್ಕೆ ಹಾಕಿದಂತೆ. ಹೌದಲ್ಲ, ಸ್ವಾಮಿಗಳಿಗೆ ದೊಡ್ಡವರಿಗೆ ಮಾಡಿರ್ತಾರೆ. ಏನು ಒಂದು 10 ಐಟಂ 15 ಐಟಂ ನಮ್ ಕಡೆ ಮಾಡಿದ್ರೆ ಮಾಮೂಲಾಗಿ ಸ್ವಾಮಿಗಳಿಗೆ ಅವರಿಗೆಲ್ಲ 5 ಭಕ್ಷ 6 ಭಕ್ಷ ಮಾಡ್ತಾರೆ, ಹೊರಗಿನವರಿಗೆ ಒಂದೇ ಭಕ್ಷ ಇರುತ್ತೆ. ಅವ್ರು ನೋಡ್ತಾ ಅಲಂಕಾರ ಪಂಕ್ತಿಗೆ ಹಾಕ್ತಾರಲ್ಲ, ಅಲಂಕಾರ ಪಂಕ್ತಿ ಎಲ್ಲ ಹಾಕಿರ್ತಾರೆ. ಹೊರಗಿನವರಿಗೆ ಒಂದು ಕಾರದ ಲಾಡು ಒಂದು ಸ್ವೀಟ್ ಲಾಡು ಹಾಕಿ ಕಳಿಸ್ಬಿಡ್ತಾ ಇರ್ತಾರೆ. ಅವರೆಲ್ಲ ಅಲಂಕಾರ ಪಂಕ್ತಿ ಕುಡಿಸಿದ ಕಾಲಕ್ಕೆ ಆ ಹುಡುಗರು ನಾವೆಲ್ಲ ನೋಡ್ತಾ ಇದ್ವಿ ಚಿಕ್ಕ ಹುಡುಗರ ಕಾಲಕ್ಕೆ ಅಲಂಕಾರ ಪಂಕ್ತಿ ನೋಡಿ ಕುಡಿದ್ರೆ ಅಯ್ಯೋ ನಮ್ದು ಹಾಕಿ ಚೆನ್ನಾಗಿರುತ್ತಲ್ಲ ಇವ್ರು ಮಾತ್ರ ಹಾಕ್ತಾರಲ್ಲ ಅಂತ ನೋಡ್ತಾ ಇದ್ವಿ. ಹುಡುಗರು ಏನು ಗೊತ್ತಿಲ್ಲ, ಅಲಂಕಾರ ಪಂಕ್ತಿ ನೋಡೋದೇ ಇದು ಟೇಸ್ಟ್ ಇರುತ್ತಲ್ಲ ಅಪ್ಪ ಎಷ್ಟು ಚೆನ್ನಾಗಿರುತ್ತೆ. ಅವ್ರಿಗ ಕೂತಿರ್ತಾರೆ ಸಾಯಂಕಾಲ ಆಗಿರುತ್ತೆ ಅಲಂಕಾರ ಕೂಡಿಸೊಟ್ಟೊತ್ತಿಗೆ ಎಲ್ಲ ಅಲಂಕಾರವೇ, ಯಾವ್ದು ತಿನ್ಲಿಕ್ಕಾಗಲ್ಲ ಎಲ್ಲ ಚೆಲ್ಲಿ ಹೋಗ್ತಾರೆ. ಇದ್ದವ್ರಿಗ ಹುಡುಗರಿಗೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಬರೇ ಲಾಡು ಮಾತ್ರ ಹಾಕ್ತಾರೆ. ಅವಾಗ ಏನ್ ಮಾಡ್ತಾರೆ ಆ ಎಲ್ಲ ಐಟಮ್ ಮಿಕ್ಸ್ ಮಾಡಿ ಚೋರು ಪ್ರಸಾದ ಅಂತ ಚೂರು 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 ಒಬ್ಬರಿಗೆ ಲಾಡು ಬರುತ್ತೆ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ ಚೂರು ಬರ್ತಾ ಇರತ್ತಲ್ಲ ಆ ತರ ನಮಗೆ ಎಲ್ಲ ಗುಣಗಳು ಸೇರಿದ್ದು ಒಂದು ಗುಣ ಯಾವುದು ಆತ್ಮಗುಣ. ಅದೇ ಭೂಮಾದಿ ಗುಣಗಳಿಂದ ಹರಿಯ ಒಲಿಸೋ ಒಲಿಸಬೇಕಂದ್ರೆ ಖುಷಿ ಬಂದಂತೆ ಇರಬೇಡ ಅಂತ ಹೇಳ್ತಾರೆ. ನೇಮ ನಿತ್ಯದಲ್ಲಿ ನಿಸ್ಸಂಗನಾಗಿ ಭಗವಂತನಲ್ಲಿ ಈ ಚಿಂತನೆ ಮಾಡಬೇಕಂದ್ರೆ ಇವತ್ತು ವಿಶೇಷ ಉದ್ರೇಕ ಬಂತು ಮಾಡಿದ್ದೇ ಮಾಡಿದ್ದು ಮಾನೆ ದಿವಸ ಮುಟ್ಟೇ ಇಲ್ಲ ಹಾಗಿರಬಾರ್ದಂತೆ ನಿಯಮದಿಂದ ಮಾಡ್ತಾ ಬರಬೇಕು. ದಿನಾಗ್ಲೂ ಪೆಟ್ಟು ಬೀಳಬೇಕು ಅಲ್ಲಿಗೆ ಅವಾಗೆ ಶಿಲ್ಪ ಆಗುತ್ತೆ. ಹಾಗೆ ಆ ನೇಮ ನಿತ್ಯದಲ್ಲಿ ನೇಮ ಇರಬೇಕು, ನಿತ್ಯದಲ್ಲಿ ಇರಬೇಕು, ನಿತ್ಯದಲ್ಲಿ ಮಾಡಬೇಕು. ಹೇಗೆ ನಿಯಮದಿಂದ ಮಾಡಬೇಕು. ನಿಯಮದಿಂದ ಮಾಡುವುದು ಅಂದ್ರೆ ಪ್ರಾಣ ಹೋದ್ರೂ ಸರಿ ಬಿಡಲ್ಲ, ಅದು ಜ್ವರ ಬಂದ್ರು ಏನು ಬಂದ್ರು ಏನಾದ್ರೂ ಸರಿ ಮಾಡಲೇಬೇಕು. ಸ್ವಾಮಿಗಳು ಇರ್ತಾರೆ ಜ್ವರ ಬಂದಿರುತ್ತೆ, ಸಾಮಾನ್ಯ ಗೃಹಸ್ಥರಲ್ಲಿ 104 ಟೆಂಪರೇಚರ್ ಬಂತು ದೇವರ ಪೂಜೆ ಕಣ್ಣಿಂದ ಮಾಡಿಬಿಡ್ತಾರೆ. ಇಂದಿರಾದೇವಿಯೇ ಕಣ್ಣಿಂದ ಮಾಡಿದ್ದು, ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ ಹಾಗೆ ತನ್ನ ಚಂಚಲವಾದ ಕಣ್ಣಿಂದ ಆರತಿ ಮಾಡಿದ್ರು. ಇವರು ದೂರದಿಂದ ಆರತಿ ಮಾಡಿಬಿಡ್ತಾರೆ ಅಷ್ಟೇ, ಪೂಜೆ ಮಾಡಲ್ಲ. ಸ್ವಾಮಿಗಳು ಹಾಗಲ್ಲ, ಇಂಜೆಕ್ಷನ್ ಹಾಕೊಂಡಾದ್ರೂ ಸರಿ ಕಂಪಲ್ಸರಿಯಾಗಿ ಆ 104 ಟೆಂಪರೇಚರ್ ಅಲ್ಲಿ ಪೂಜಾ ಮಾಡಲೇಬೇಕು. ಹೌದಾ? ಅಥವಾ ಇನ್ನೊಬ್ಬರು ಕೊಡರ್ ಕೊಟ್ಟು ಅವ್ರ ಗೌರವನ್ನಾದ್ರೂ ಕೂಡಿಸಬೇಕು, ಇವರಾದ್ರೂ ಮಾಡಬೇಕು. ಅಷ್ಟು ಕಂಪಲ್ಷನ್ ಇರುತ್ತಲ್ಲಿ, ಅದು ನಿತ್ಯ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ ನೀವು ಬಿಟ್ಟಿದ್ದೀರಾ, ಅವ್ರು ಇಟ್ಕೊಂಡಿದ್ದಾರೆ ಅಷ್ಟೇ ಸ್ವಾಮಿಗಳು. ನೀವು ಕೂಡ ಹಾಗೆ ಇರಬೇಕು. ನೇಮ ಏನೇ ಆಗಲಿ ಪ್ರಾಣ ಹೋದ್ರೂ ಸರಿ ಇದು ಮಾಡಲೇಬೇಕು, ಅದು ನಿಯಮ ಅಂದ್ರು. ಅದನ್ನು ನಿತ್ಯವದನ್ನು ಮಾಡಬೇಕು. ಇನ್ನ ಇಷ್ಟು ಹೇಳಿ ಇಷ್ಟೆಲ್ಲಾ ಇದ್ರೂ ಕೂಡ ವೇಸ್ಟ್ ಆಗುತ್ತಪ್ಪ ಒಂದಿಲ್ಲ ಹಂಗಿದ್ರೆ. ನಿಸ್ಸಂಗನಾಗಿ ಅಂಟಿಲ್ಲದೆ ಮಾಡು ಅಂತ ಹೇಳ್ತಾರೆ. ಈ ಒಂದು ಅಂಟಿಲ್ಲದೆ ಮಾಡು ಎಂಬ ಶಬ್ದವೇ ಒಂದು ವಾರ ಹೇಳಬಹುದು. ಅದು ಸೋದೆಯಿಂದ ಬಂದ ಮೇಲೆ ಸೇರೋಣ. ನಮ್ಮಲ್ಲಿ ಶ್ರೀಕೃಷ್ಣ.